विदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायित प्रभा हरिकथामृत सार गुरुगळ करुण दिन्दापणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು. ಇಲ್ಲಿ ನಾವು ವರ್ಣ ಪ್ರಕ್ರಿಯಾ ಸಂಧಿ 19th ಪದ್ಯ. ಈ 19th ಪದ್ಯ ನೀವು ನೋಡಿದ್ರೆ, ಈ 19th ಪದ್ಯ ನಮ್ಮ 11th ಪದ್ಯದಲ್ಲಿ ನೋಡಿದ್ರೆ, ನೀವು 11th ಪದ್ಯದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ 11th ಪದ್ಯದಲ್ಲಿ ಇರುವುದಕ್ಕೇನೋ ಇದಕ್ಕೇನೋ ಏನು ವ್ಯತ್ಯಾಸ ಅಂದ್ರೆ, 11th ಪದ್ಯದಲ್ಲಿ ವ್ಯಾಪಕನು ತಾನಾಗಿ ಅಲ್ಲಿ ಬಂದಾಗ ಶ್ರೀ ಪಯೋಜ ಭವೇರರಿಂದ ಪ್ರದೀಪ ವರ್ಣ ಅಲ್ಲಿ ಹೇಳಿರೋದು, ಅಲ್ಲೇ ಒಂದು ಮೆನ್ಷನ್ ಮಾಡಿದೆ. ಅಲ್ಲಿ ಇರೋದು ಸ್ವರೂಪ ದೇಹದ ಒಳಗೆ ಇರುವಂತ ಹೃತ್ಕಮಲದಲ್ಲಿ ಇರುವಂತ ದೇವರು ಆ ಚಿಂತನೆಯನ್ನ ಅಲ್ಲಿ ಹೇಳಿದ್ದಾರೆ. ಇವಾಗ ಅದು ಆದ ಮೇಲೆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ ಎಲ್ಲ ಬಂದು ಎಲ್ಲ ಆಗಿ ಕೊನೆಯಲ್ಲಿ ನಾವು ಮಾಡುವಂತ ಸಾಧನಾ ಒಂದು ಸಾಧನೆ ಮಾಡಕ್ಕೆ ದೇವರು ಕೊಟ್ಟಿರುವಂತ ಈ ಸ್ಥೂಲ ದೇಹದ ಚಿಂತನೆ. ಸೊ ಇಲ್ಲಿ ಹೇಳೋದು ಸ್ಥೂಲ ದೇಹದ ಕಮಲದಲ್ಲಿ ಚಿಂತನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ಮಧ್ಯನಾಡಿ ಇಲ್ಲಿ ಹೇಳುವಾಗೆ ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ ಪದ್ಮ ಮೂಲದ ಮೂಲ ಪತಿ ಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿ ಸಜೀವಲಿಂಗ ನಿರುದ್ಧ ದೇಹವಿಷ್ಟನಾಗಿ ಕಪರ್ದಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಹರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಥೂಲ ದೇಹದಲ್ಲಿ ಇರುವಂತ ನಾಡಿಗಳು, ಸ್ಥೂಲ ದೇಹದಲ್ಲಿ ಮಧ್ಯನಾಡಿ ಅಲ್ಲಿ ಹಿಂದಿನ ಪದ್ಯದಿಂದ ಬಂದಿದೆ. ಮಧ್ಯನಾಡಿ ಆ ಮಧ್ಯದಲ್ಲಿ, ಮಧ್ಯನಾಡಿ ಆ ನಳಿನ ಭವನಾಡಿಯೊಳಗೆ ಅಂತ ಹೇಳುವಾಗ ಬ್ರಹ್ಮನಾಡಿಯ ತೊಕ್ಕಬೇಕು. ಉಳಿದ ಸುಷುಮ್ನೆಯ ನಾಲ್ಕು ಭಾಗಗಳು ಅಲ್ಲಿ ಸೆಂಟರ್ಲಿ ಇರೋದು ಮಧ್ಯಭಾಗ. ಆ ಮಧ್ಯಭಾಗಕ್ಕೆ ಬ್ರಹ್ಮನಾಡಿ ಅಂತ ಚಿಂತನೆ. ಬ್ರಹ್ಮನಾಡಿಯೊಳಗೆ ಅಂತ ನಾವು ಚಿಂತನೆ ಮಾಡುವಾಗ ನಾವು ಹೇಳ್ತಾ ಇರ್ತೀವಲ್ಲ, ಭಾರತೀಯ ರಮಣ ಮುಖ್ಯ ಪ್ರಾಣ. ಸೊ ಅದು ಒಂದು ಪ್ರತೀಕ, ದೇವರನ್ನ ಇಡ್ಲಕ್ಕೆ ಬೇಕಾದ ಆ ಒಂದು ಪ್ರತೀಕ, ವಾಯು ಪ್ರತೀಕ. ಆ ವಾಯು ಪ್ರತೀಕದಲ್ಲಿ ಚಿಂತನೆ ಮಾಡಬೇಕು ಎಂಬುದು ಸೂಚಿತ ಆಗತ್ತೆ. ಸೊ ಬ್ರಹ್ಮನಾಡಿ ಅಂತ ಹೇಳಿದ್ದಾರೆ. ಸೊ ಬ್ರಹ್ಮನಾಡಿ ಸೆಂಟರ್ಲಿ ಚಿಂತನೆ ಮಾಡಬೇಕು. ಅಲ್ಲಿ ಒಂದು ಕಮಲ, ಆ ಕಮಲದಲ್ಲಿ ಮಧ್ಯನಾಡಿಯ ಮಧ್ಯದಲ್ಲಿ, ಮಧ್ಯನಾಡಿ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿಯಲ್ಲಿ ಮಧ್ಯ ಅಂದ್ರೆ ಬ್ರಹ್ಮನಾಡಿ. ಸೊ ಮಧ್ಯನಾಡಿಯ ಮಧ್ಯದಲ್ಲಿ ಅಲ್ಲಿ ಇರುವಂತ ಹೃತ್ ಪದ್ಮ ಮೂಲದಲ್ಲಿ, ಅಲ್ಲಿ ಆ ಬ್ರಹ್ಮನಾಡಿ, ಆ ಬ್ರಹ್ಮನಾಡಿಯಲ್ಲಿ, ಬ್ರಹ್ಮನಾಡಿಯಲ್ಲಿ ನಾವು ಬಂದು ಇರುವಂತ ಆ ಕಮಲ, ಆ ಕಮಲದಲ್ಲಿ ಹೃತ್ ಪದ್ಮ ಮೂಲದಿ, ಹೃತ್ ಪದ್ಮದ ಮೂಲದಲ್ಲಿ, ಹೃದಯದಲ್ಲಿ ಇರುವಂತ ಈ ಪದ್ಮವನ್ನ ಚಿಂತನೆ ಮಾಡಬೇಕು. ಈ ಪದ್ಮದ ಮೂಲದಲ್ಲಿ ಅಂದ್ರೆ ಆ ಪದ್ಮವನ್ನ ಅರಳಿಸಿದಾಗೆ, ನಾವು ಪದ್ಮವನ್ನ ವಿಕಸಿತ ಮಾಡಿದಾಗ ಅಲ್ಲಿ ಮಧ್ಯ, ಅಲ್ಲಿನ ಒಂದು ಮಧ್ಯ ಕಾಣುತ್ತೆ. ಅದು ಮೂಲದಲ್ಲಿ, ಆ ಮೂಲದಲ್ಲಿ ಅಂದ್ರೆ ದ ವೆರಿ ಟಿಪ್ ಆಫ್ ಇಟ್, ಆ ಕರ್ಣಿಕೆ ಸೆಂಟರ್ಲಿ ಇರೋದು ಕರ್ಣಿಕೆ. ಆ ಕರ್ಣಿಕೆದ ಎಲ್ಲೋ ಪೋರ್ಷನ್ ತರ ಇರುತ್ತಲ್ಲ ಅದು ಕರ್ಣಿಕೆ. ಆ ಕರ್ಣಿಕೆಯ ಆ ಮೂಲ ಅಂದ್ರೆ ವೆರಿ ಬಾಟಮ್, ಆ ಮೂಲದಲ್ಲಿ ಆ ಮೂಲಪತಿ ಅಲ್ಲಿ ಯಾರಿದ್ದಾರೆ ಅಂತ, ಮೂಲಪತಿ ಬಂದು ಅಷ್ಟಭುಜದಿಂದ ಸಹಿತನಾದಂತ ಆತ್ಮ ಅಂತ ಕರೆಸಲ್ಪಡುವವನು ಅಂದ್ರೆ ಮೂಲೇಶ. ಮೂಲೇಶನಕ್ಕೆ ನಾವು ಹಿಂದೆ ಅಲ್ಲಿನೂ ನೋಡಿದ್ದೀವಿ, ಮೂಲೇಶನಿಗೆ ಅದೇ ಒಂದು ಪ್ರಮಾಣ ಭಾಗವತ ತೃತೀಯ ಸ್ಕಂದದಿಂದ ಪ್ರಮಾಣ ಕೊಟ್ಟು ಅಲ್ಲಿ ಹೇಳಿದ್ದಾರೆ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ನಾವು ನೋಡ್ತಾ ಬಂದಿದ್ದೀವಿ. ಆತ್ಮ ಶಬ್ದವಾಚ ಯಾರು ಅಂದ್ರೆ ಈ ಕರ್ಣಿಕ, ಆ ಕರ್ಣಿಕೆಯ ಮೂಲದಲ್ಲಿ ಅಂದ್ರೆ ಮೂಲೇಶ. ಅದಕ್ಕೆ ಮೂಲದಲ್ಲಿ ಇರುವಂತ ಈಶಾ ಸ್ವಾಮಿ, ಮೂಲದಲ್ಲಿ ಇರುವಂತ ಸ್ವಾಮಿ ಮೂಲೇಶ ಅಂತ ಕರಿತೀವಿ. ಆ ಮೂಲೇಶನನ್ನೇ ಆತ್ಮ ಎಂಬೋ ಶಬ್ದದಿಂದಲೂ ಕರಿತೀವಿ. ಅಥವಾ ಅಲ್ಲಿ ಆತ್ಮ ಶಬ್ದವಾಚನೆ ಹಾಗೆ ಅಂದ್ರೆ ಅದನ್ನ ನರಸಿಂಹ ಅಂತಾನು ಅದನ್ನ ಕರಿತೀವಿ. ಸೊ ಹೀಗೆ ಅನೇಕ ಹೆಸರುಗಳಿಂದ ಅವನನ್ನ ಕರಿತೀವಿ ಆತ್ಮ ಶಬ್ದವಾಚ್ಯ. ಸೊ ಇವನು ಮೂಲಪತಿ ಅಂದ್ರೆ ಮೂಲೇಶ. ಆ ಮೂಲೇಶನ ಪದ ಪದ್ಮ, ಮೂಲೇಶನಿಗೆ ಆಕಾರ, ಮೂಲೇಶನ ಅಷ್ಟದಳ ಅಷ್ಟಭುಜ ಆಗಿರುವಂತ ಆ ಸ್ವಾಮಿ, ಅವನ ಪಾದದ ಅವನ ಮೂಲಪತಿ ಪದ ಪದ್ಮ ಮೂಲದ ಅಂದ್ರೆ ಪದ ಪದ್ಮ ಅಂದ್ರೆ ಕಾಲುಗಳು, ಕಾಲುಗಳು ಪಾದದ ಪದ್ಮ. ಆ ಪದ್ಮದ ಮೂಲದಲ್ಲಿ ಅಂದ್ರೆ ಆ ದೇವರ ಪಾದಗಳನ್ನ ಚಿಂತನೆ ಮಾಡಿ ಆ ಪಾದದ ಹೆಬ್ಬೆರಳು ಎರಡು ಕಾಲು ಚಿಂತನೆ ಮಾಡಿದ್ದ ಎರಡು ಹೆಬ್ಬೆಟ್ಟು ಇರತ್ತ ಅಲ್ಲಿ ಆ ಎಕ್ಸಾಕ್ಟ್ಲಿ ಅಲ್ಲಿ ಬಂದು ಆ ಪೊಸಿಷನ್ ಹೇಳ್ತಾರೆ ಅಂದ್ರೆ ಅದು ಆ ಪೊಸಿಷನ್ ಅಲ್ಲಿ ಯಾರಿದ್ದಾರಂದ್ರೆ ಪದ್ಮ ಮೂಲದಲ್ಲಿ ಇಪ್ಪ ಪವನ ಅಂದ್ರೆ ವಾಯುದೇವರಿದ್ದಾರೆ ಅಂತ. ಈ ವಾಯುದೇವರು ಹೇಗಿದ್ದಾರೆ ಅಂತ ಅದಕ್ಕೆ ವಿವರ ಕೊಡ್ತಾರೆ. ವಾಯುದೇವರು ಬಂದು ಅವರು ದೇವರನ್ನ ಅಂದ್ರೆ ಇವಾಗ ಚಿಂತನೆ ಹೇಗೆ ಅಂದ್ರೆ ಇವಾಗ ಮೂಲೇಶನ ಚಿಂತನೆ ಕೊಟ್ಟಿದ್ದಾರೆ. ಸೊ ಮೂಲೇಶ ಇದ್ದಾನೆ, ಮೂಲೇಶನ ಹಿಂಭಾಗದಲ್ಲಿ ಅಂದ್ರೆ ಹೇಗೆ ಚಿಂತನೆ ಅಂದ್ರೆ ಮೂರು ರೂಪಗಳನ್ನು ರಾಮ ರೂಪವ ಚಿಂತನೆ ಮಾಡು ಅಂತ ಕೊಡ್ತಾರೆ. ರಾಮ ಅಂತ ಹೇಳುವಾಗ ಅದು ರಾಮದೇವರ ಅದು ಪ್ರಮಾಣ ಶ್ಲೋಕದ ವಿಜಯದಾಸರು ಕೊಡ್ತಾರೆ. ವಿಜಯದಾಸರು ಇದನ್ನ ವರ್ಣನೆ ಮಾಡುವಾಗ ತಮ್ಮ ಉಪಾಸನಾ ಭಾಗ ಸುಳಾದಿಯಲ್ಲಿ ಹೇಳುವಾಗ ಇಲ್ಲಿ ರಾಮರೂಪವ ಚಿಂತನೆ ಮಾಡು ಅಂತ ಹೇಳ್ತಾರೆ. ರಾಮರೂಪ ಅಂದ್ರೆ ಏನು? ರಾಮರೂಪ ಅಂದ್ರೆ ರಾಮ ಅಂದ್ರೆ ಆ ಜ್ಯೋತಿಷ್ಯದಲ್ಲಿ ಜ್ಯೋತಿಷನ ಆಯುರ್ವೇದದಲ್ಲಿ ಗೊತ್ತಿಲ್ಲ ಸರಿಯಾಗ, ಐ ಥಿಂಕ್ ಇಟ್ ಇಸ್ ಜ್ಯೋತಿಷ್ಯ ಶಾಸ್ತ್ರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿನೂ ಸಂಖ್ಯಾಶಾಸ್ತ್ರವನ್ನು ಉಪಯೋಗ ಮಾಡುವಾಗ ರಾಮ ಅಂಬೋದಕ್ಕೆ ಮೂರು ಅಂತ, ರಾಮ ಅಂದ್ರೆ ಮೂರು ಅಂತ ಅರ್ಥ, ನ್ಯೂಮರಲ್ ತ್ರೀ ಅಂತ ಅರ್ಥ. ಸೊ ಹಾಗೆ ಮೂರು ರೂಪಗಳನ್ನ ಅಲ್ಲಿ ನೋಡ್ತಾ ಇರ್ತಾನೆ ಈ ಪವನನು ಅಂತ ಬರುತ್ತೆ. ಏನು ಮೂರು ರೂಪಗಳು ಅಂದ್ರೆ, ಇವಾಗ ಪಾದದಲ್ಲಿ ಇದ್ದಾನೆ, ಪಾದದಲ್ಲಿ ಹೇಗಿದ್ದಾನೆ ಹನುಮಂತ ವಾಯುದೇವರು ಹೇಗಿದ್ದಾರಂದ್ರೆ ಅವರು ದೇವರನ್ನ ನೋಡ್ತಾ ಇದ್ದಾರೆ. ಯಾವ ದೇವರನ್ನ ನೋಡ್ತಾ ಇದ್ದಾರಂದ್ರೆ ಫಸ್ಟ್ ಇರೋದು ಮೂಲೇಶನ ಪಾದದಲ್ಲಿ ಇದ್ದಾರಕ್ಕೋಸ್ಕರ ಮೂಲೇಶನನ್ನ ನೋಡ್ತಾರಂತ. ಫಸ್ಟ್ ಮೂಲೇಶನ ಸೈಸ್ ಸ್ಮಾಲ್ ಸೈಸ್, ಅವರು ಅಂಗುಷ್ಟ ಭಾಗದಲ್ಲಿ ಇರುವಂತ ಸೈಸ್ ಅವ್ರು ಇರ್ತಾರೆ. ಅವರ ಹಿಂಭಾಗದಲ್ಲಿ ಯಾರು ಇರ್ತಾರಂದ್ರೆ ಅಗ್ರೇಶನ ಅಲ್ಲೇ ತಾನೇ ಇರೋದು. ಅಗ್ರೇಶನ ಅಲ್ಲೇ ಅಲ್ಲಿಂದಲೇ ಶುರು ಆಗಿ ಈಸ್ ಮಚ್ ಹೈಟ್ ಹೇಳುವಾಗ ಅಂಗುಷ್ಟ ಪರಿಮಾಣ ಅಂತ ಹೇಳ್ತೀವಿ. ಸೊ ಹೈಯರ್ ಅವ್ರ ಹಿಂಭಾಗದಲ್ಲಿ ಅಗ್ರೇಶ ಇರ್ತಾನೆ, ಅದಕ್ಕೆ ಹಿಂಭಾಗದಲ್ಲಿ ಆ ಒಂದು ಅದನ್ನ ಸುತ್ತಿ ಇರುವಂತ ಆ ಭಾಗದಲ್ಲಿ ಪ್ರಾದೇಶ ಇರ್ತಾನೆ. ಸೊ ಹೀಗೆ ಮೂರು ರೂಪಗಳು ಇರುತ್ತೆ. ಈ ಮೂರು ರೂಪಗಳನ್ನು ಅವರು ನೋಡ್ತಾ ಕೈ ಮುಗಿದು ಇರ್ತಾರಂತ, ಕೈ ಜೋಡಿಸಿ ದೇವರಿಗೆ ಸನ್ಮುಖರಾಗಿ ಪೂರ್ವಾದಿಮುಖ ಅಂತ ಹೇಳ್ತಾರೆ. ಪೂರ್ವಾದಿ ಅಂದ್ರೆ ಅವ್ರನ್ನ ಯಾವಾಗಲೂ ದೇವರು ನಾವು ಇದ್ರೆ ಇನ್ ಬಿಟ್ವೀನ್ ಇಸ್ ಆಲ್ವೇಸ್ ಪುರೈ, ಇಟ್ ಇಸ್ ನಾಟ್ ಅ ಪಿಡಾರ್ ಚಂದೆಯ ಸೀಯಿಂಗ್ ಅಂಬೋದು ಮ್ಯಾಟರ್ ಆಗೋದಿಲ್ಲ. ಸೊ ಪೂರ್ವಾದಿಮುಖ ಅಂದ್ರೆ ವಾಯು ದೇವರು ಈಸ್ಟ್ ಫೇಸಿಂಗ್, ಆ ದೇವರು ವೆಸ್ಟ್ ಫೇಸಿಂಗ್ ಅಂತ ಹಾಗೆ ಲಿಟ್ರಲ್ ಆಗಿ ತೊಕ್ಕೋಬೇಕಾಗಿಲ್ಲ. ಅವರನ್ನ ನೋಡ್ತಾ ಬೆಣ್ಣೆ ಹಾಕಿ ಇಲ್ಲ, ಅವರನ್ನ ನೋಡ್ತಾ ಇದ್ದಾರಂತ. ಸೊ ಅದನ್ನ ಹೇಳ್ತಾರೆ. ಸೊ ಹೀಗೆ ಒಂದು ಚಿಂತನೆ ಮಾಡ್ಕೋಬೇಕು ಅಂತ ವಿಜಯದಾಸರು ಹೇಳಿದ್ದಾರೆ. ಸೊ ಇದಾದ್ಮೇಲೆ ಪದ್ಮ ಮೂಲದಲ್ಲಿ ಪವನನ, ಈ ಪವನನ ಈ ಒಂದು ವಾಯುದೇವರ ಪಾದ ಸೇಮ್ ಥಿಂಗ್, ಹಾಗೆ ಮೂಲೇಶನ ಪಾದ ಕಮಲ ಅಲ್ಲಿ ಮೂಲದಲ್ಲಿ ಅಂತ ಹೇಗಿದೆಯೋ ಹಾಗೆಯೇ ಇಲ್ಲಿ ಇವನು ಯಾರಿದ್ದಾರೆ ಅಂದ್ರೆ ಪಾದ ಮೂಲ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿ ಅಲ್ಲಿ ಜೀವನ ಪ್ಲೇಸ್ ಎಲ್ಲಿದ್ದಾನಂದ್ರೆ ಅವರ ಪಾದದಲ್ಲಿ ಸುರಕ್ಷಿತನಾಗಿ ಆ ಪಾದ ಪದ್ಮದಲ್ಲಿ ಆ ಮೂಲದಲ್ಲಿ ಸೇಮ್ ಥಿಂಗ್ ಆ ಅಗ್ರಭಾಗದಲ್ಲಿ ಜೀವ ಇದ್ದಾನೆ ಅಂತ ಹೇಳ್ತಾರೆ. ಈ ಜೀವ ಹೇಗಿದ್ದಾನೆ ಅಂದ್ರೆ ಇವಾಗ ನಾವು ಕೇಳುವಂತ ಜೀವ ಇಲ್ಲಿ ಇದು ಸ್ಥೂಲ ದೇಹದಲ್ಲಿ ಚಿಂತನೆ. ಸ್ಥೂಲ ದೇಹದಲ್ಲಿ ನಮ್ಮ ಸ್ಥೂಲ ದೇಹದಲ್ಲಿ ಈ ಸ್ಥೂಲ ದೇಹದ ಒಳಗೆ ಇರುವಂತ ಜೀವನಿಗೆ ಏನಿದೆ ಅಂದ್ರೆ ಜೀವ ಒಬ್ಬನೇ ಇಲ್ಲ, ಜೀವನಿಗೆ ಆವರಣ ಇದೆ. ಏನು ಅನಾದಿಲಿಂಗ ಸಾದಿಲಿಂಗ ಅನುಲಿಂಗ ಅನಾದಿಲಿಂಗ ದೇಹ ಇದೆ, ಆಮೇಲೆ ಅನಿರುದ್ಧ ದೇಹವೂ ಇದೆ. ಸ್ಥೂಲ ದೇಹ ಅಂದ್ರೆ ಸ್ಥೂಲ ದೇಹ ನಾವು ಚಿಂತನೆ ಮಾಡೋದೇ ಈ ಸ್ಥೂಲ ದೇಹದ ಒಳಗಡೆ ಇರುವಂತಹ ಕಮಲ ಚಿಂತನೆ ಮಾಡ್ತೀವಿ. ಸೊ ಅಲ್ಲಿ ಸ್ಥೂಲ ದೇಹದ ಪ್ರಸಕ್ತಿ ಬರೋದಿಲ್ಲ. ಸೊ ಅದಕ್ಕೆ ಹೇಳ್ತಾರೆ ಇಲ್ಲಿ ಹೇಗಿದ್ದಾನೆ ಅಂದ್ರೆ ಜೀವ ಹೊಂದಿಕೊಂಡಿರ ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ, ಜೀವ ಅದು ಸಹಿತವಾಗಿ ಲಿಂಗ ದೇಹ ಅನಿರುದ್ಧ ದೇಹ ಸಹಿತನಾಗಿ ವಿಶಿಷ್ಟನಾಗಿ ಇದ್ದಾನೆ. ಸೊ ಇದು ಇನ್ನೊಂದು ಇದ್ದಾನೆ ಇನ್ ಬಿಟ್ವೀನ್ ಜೀವ ಇದ್ದಾನೆ ಅಂದ್ರೆ ಬಿಟ್ವೀನ್ ವಾಯುದೇವರು ಅಂಡ್ ಜೀವ ಇದು ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ. ವಿಶಿಷ್ಟನಾಗಿ ಕಫರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿದ್ದರು ಅಂತ ಹೇಳ್ತಾರೆ. ಇಲ್ಲಿ ಇನ್ ಬಿಟ್ವೀನ್ ಜೀವ ಇದ್ದಾನೆ ಅಂದ್ರೆ ತಾರತಮ್ಯ ಕ್ರಮವಾಗಿ ಜೀವ ಇದ್ದಾನೆ ಅಂದ್ರೆ
ಭವನನ ಪಾದದಲ್ಲಿ ಈ ಒಂದು ಎಲ್ಲ ತಾರತಮ್ಯ ಪ್ರಕಾರ ಎಲ್ಲರೂ ಅವರು ಪಾದ ಅವ್ರ ಪಾದ ಅವ್ರ ಪಾದ ಅವ್ರ ಪಾದ ಸೊ ಹೀಗೇ ಒಂದು ತಾರತಮ್ಯ ಕ್ರಮವಾಗಿ ಕಪರ್ದಿ ಮೊದಲ ಕಪರ್ದಿ ಅಂದ್ರೆ ರುದ್ರದೇವರು ಅಂದ್ರೆ ಜಟಾಜುಟ್ರ ಗಂಗೆಯ ತಲೆಯಲ್ಲೇ ಹುಟ್ಟಿರುವಂತ ರುದ್ರದೇವರು ಆ ಒಂದು ವಿಶೇಷ ಅದಕ್ಕೆ ಕಪರ್ದಿಯನ್ನು ಮುಖ್ಯವಾಗಿ ಕೊಟ್ಟಿದ್ದಾರೆ. ಕಪರ್ದಿ ಆ ಒಂದು ಜಟೆ ಇರುವಂತ ಧ್ಯಾನದಲ್ಲಿ ಯೋಗದಲ್ಲಿ ಇರುವಂತ ಆ ಒಂದು ರುದ್ರರ ರೂಪ. ಸೊ ಮೊದಲಾದ ಅವರೇ ಮೊದಲಾದ ಎಲ್ಲರೂ ತಾರತಮ್ಯ ಕಾದುಕೊಂಡಿದ್ದರು ಅಂತ ಇದು ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಮೀನಿಂಗ್ ಇಲ್ಲಿ ಏನ್ ಹೇಳ್ತಾರಂದ್ರೆ ಇದು ಬಂದು ನಾವು ಚಿಂತನೆ ಹೃದಯದಲ್ಲಿ ಈ ಚಿಂತನೆ ಮಾಡಬೇಕಂದ್ರೆ ಅಲ್ಲಿ ಎಲ್ಲ ನಮ್ ಹಾಗೆ ಪೀಠ ಪೂಜೆ ಮಾಡ್ಲಿಕ್ಕೆ ಮುಂಚೆ ನಮ್ಮ ಹೃದಯದಲ್ಲಿ ಎಲ್ಲಾ ರೂಪಗಳ ಆ ಚಿಂತನೆಯೂ ನಮ್ಗೆ ನಡಿಬೇಕು ಅಂತ. ಅದು ಹೇಗೆ ಚಿಂತನೆ ಮಾಡೋದು ಅಂದ್ರೆ ಅಲ್ಲಿ ಕಪದ್ಯ ಅದು ಮುಂದೆ ಬರುವಂತ ಪದ್ಯಗಳಲ್ಲಿ ಅದು ಹೇಳ್ತಾ ಹೋಗ್ತಾ ಹೃದಯ ಕಮಲ ಅಲ್ಲಿ ಹೇಗೆ ಅಂದ್ರೆ ಅಷ್ಟದಳ ಪದ್ಮದಲ್ಲಿ ಒಂದೊಂದು ದಿಕ್ಕಲಿನ ಇರುವಂತ ದೇವತೆಗಳು ಪೂರ್ವಾದಿ ಒಂದೊಂದಾಗಿ ವಿವರಣೆ ನೆಕ್ಸ್ಟ್ ಕೆಲವು ಪದ್ಯಗಳಲ್ಲಿ ಕೊಡ್ತಾ ಬರ್ತಾರೆ. ಪೂರ್ವದಲ್ಲಿ ಇರುವಂತ ಇಂದ್ರ ಅಗ್ನಿ ಯಮ ನಿರುತಿ ವರುಣ ಪ್ರವಾಹವಾಯು ಸೋಮ ಕುಬೇರ ಆಮೇಲೆ ರುದ್ರದೇವರು ಇವರು ಮೊದಲ ಅದಕ್ಕೆ ಕಪರ್ದಿ ಮೊದಲಾದಂತ ಈಶಾನ್ಯದಿಂದ ಶುರು ಮಾಡಿ ಎಲ್ಲರೂ ಅಲ್ಲಿ ಅಷ್ಟದಳ ಕಮಲದಲ್ಲಿ ಇದ್ದಾರೆ. ಅಂದ್ರೆ ಆ ಒಂದು ಕರ್ಣಿಕೆಯಲ್ಲಿ ನಾವು ಚಿಂತನೆ ಮಾಡಿದೀವಿ. ಕರ್ಣಿಕೆಯಲ್ಲಿ ಆ ಮೂಲೇಶನ ಪಾದದಲ್ಲಿ ವಾಯುದೇವರು ಕರವ ಮುಗಿದು ನಿಂತಿದ್ದಾರೆ. ಅವರ ಪಾದ ಮೂಲದಲ್ಲಿ ಸದ್ಭತ್ ಹಾಗೇನೆ ಜೀವವೂ ಇದ್ದಾನೆ. ಜೀವ ತನ್ನ ಒಳಗೆ ಆ ಜೀವನೂ ಆ ದೇವರನ್ನ ಕೈ ಮುಗಿದು ಅವನು ಒಳಗೆ ನಮಸ್ಕಾರ. ಈ ದೇವತೆಗಳೆಲ್ಲ ನಮ್ಗೆ ಗೊತ್ತಿಲ್ಲ, ಅವರು ಎಲ್ರೂ ಹೀಗೆ ಕ್ರಮವಾಗಿ ಮಾಡ್ತಾ ಇದ್ದಾರೆ. ಒಂದು ಮೀನಿಂಗ್. ಅದು ಇನ್ನೊಂದು ಮೀನಿಂಗ್ ಏನು ಅಂದ್ರೆ ಅಲ್ಲಿ ಮಾತ್ರ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗ ನಾವು ನಮ್ಮ ಸ್ಥಿತಿ ಏನು ಅಂದ್ರೆ ಮೂಲೇಶನ ಪಾದದಲ್ಲಿ ನಾವು ಇದ್ದೀವಿ. ಪ್ಲಸ್ ಉಳಿದ ದೇವತೆಗಳೆಲ್ಲ ಎಲ್ಲಿದ್ದಾರೆ ಅಂದ್ರೆ ಆ ಕರ್ಣಿಕೆ ಒಂದು ಸೆಂಟರ್ ಅಂತ ತಕೊಂಡ ಕರ್ಣಿಕೆ ಮೂಲ ಒಂದು ಸೆಂಟರ್ ಅಂತ ತಕೊಂಡ್ರೆ ಸುತ್ತ ಇರುವಂತ ದಳಗಳು ಅಷ್ಟ ದಳಗಳಿದೆಲ್ಲ ಆ ಅಷ್ಟ ದಳಗಳಲ್ಲಿ ಈ ದೇವತೆಗಳೆಲ್ಲ ನಿಂತಿದ್ದಾರೆ. ಕಪರ್ದಿ ಮೊದಲಾದವರೆಲ್ಲ ಒಂದೊಂದು ದಿಕ್ಕು ಅಂದ್ರೆ ಒಂದು ಪಾಯಿಂಟ್ ಇದ್ರೆ ಒಂದೊಂದು ದಿಕ್ಕು ಆ ಒಂದೊಂದು ದಿಕ್ಕಲ್ಲಿನೂ ಅವರುಗಳು ವ್ಯಾಪ್ತವಾಗ ತಮ್ಮ ಅನೇಕ ರೂಪದಿಂದ ವ್ಯಾಪ್ತವಾಗಿದ್ದಾರೆ. ತಮ್ಮ ಪತ್ನಿಯ ಸಹಿತರಾಗಿದ್ದಾರೆ, ತಮ್ಮ ವಾಹನ ಆಯುಧ ಪರಿವಾರ ಎಲ್ಲದಿಂದಲೂ ಸಹಿತರಾಗಿ ಅಲ್ಲಿ ನಿಂತುಕೊಂಡಿದ್ದಾರೆ. ಕಾದುಕೊಂಡಿಹರು ಅಂತಾರೆ. ಹೇಗೆ ಕಾದುಕೊಂಡಿದ್ದರು ಅಂತ ಇಲ್ಲಿ ಹೇಳುವಾಗ ದಳಗಳಲ್ಲಿ ಅವರನ್ನ ಚಿಂತನೆ ಮಾಡುವಾಗ ಅವರ ಕಾದುಕೊಂಡಿರೋದು ಅಂತ ತಮಗೆ ಆಜ್ಞೆ ಏನು ದೇವರು ಯಾವಾಗ ತಮ್ಮ ಸ್ಥಾನಕ್ಕೆ ತಮ್ಮ ದಿಕ್ಕಿಗೆ ಅವನು ಬರ್ತಾನೋ ಅಂತ ಅಂದ್ರೆ ದೇವರು ಯಾವತ್ತೂ ಬರ್ತಾನೆ ಇರ್ತಾನೆ. ದೇವರು ಎಲ್ಲಾ ಕಡೆನು ವ್ಯಾಪ್ತವಾಗಿರುವಂತ ದೇವರು ಏನು ಮಾಡ್ತಾನೆ ಈ ಹಂಸ ಈ ಒಂದು ರೂಪ ವಿಶೇಷದಿಂದ ಇವನು ಆ ಪರಮಾತ್ಮ ಜ್ಞಾನಾತ್ಮ ಅಂಬೋ ಎರಡು ರೂಪಗಳು ಸಹಿತವಾಗಿ ಹಂಸ ರೂಪದಿಂದ ಅಂತ ಹೇಳ್ತಾರೆ. ಈ ಒಂದು ರೂಪದಿಂದ ಒಂದು ಒಂದು ವಿಶೇಷ ಒಂದೊಂದು ದಳಕ್ಕೆ ಬಂದು ಅವರು ಮೂಲಕವಾಗಿ ಆಯಾ ಜೀವ ಅಂದ್ರೆ ಒಂದೊಂದು ಜೀವರಲ್ಲಿ ಒಂದೊಂದು ಕಾರ್ಯ ಒಂದೊಂದು ಕ್ಷಣಕ್ಕೆ ಒಂದೊಂದು ಕಾರ್ಯಗಳಾಗುತ್ತೆ. ಸೊ ಹಾಗೆ ದೇವರು ಬರ್ತಾ ಇರ್ತಾನಂದ್ರೆ ಆ ರೂಪ ವಿಶೇಷ ಬರೋ ದೇವರು ಬರೋದು ಅಂದ್ರೆ ಆ ಪ್ರೇರಣೆ ದೇವರ ಪ್ರೇರಣೆ ಅಂದ್ರೆ ಅವರು ಸೇವೆ ಮಾಡ್ಲಿಕ್ಕೆ ಈ ಜೀವನದಲ್ಲಿ ನಿಂತು ಈ ಜೀವನಿಗೆ ಆಗುವಂತ ನಮ್ಗೆ ಕಾರ್ಯಗಳು ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ. ಒಂದೊಂದು ಮನಸ್ಸು ನಾವು ಹೊರಗೆ ಕಾರ್ಯ ಮಾಡ್ತೀವಲ್ಲವೋ ನಮ್ಮ ಮನಸ್ಸು ಅಂಬೋದು ಮುಖ್ಯವಾಗಿ ಮನಸ್ಸಿನಿಂದ ಕರ್ಮ ಮಾನಸ ಅಂತ ಫಸ್ಟ್ ಮನಸ್ಸಿನಿಂದ ಆಗ್ತಾ ಇರುತ್ತೆ ಈ ಕರ್ಮಗಳು. ಸೊ ಕರ್ಮ ಅದಕ್ಕೆ ಪ್ರೇರಣೆ ಬರಬೇಕು ನಮ್ಗೆ ಈ ಕಾರ್ಯ ಇವಾಗ ಪುಣ್ಯ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಫ್ಲಾಶ್ ಬರ್ತಾ ಅಂದ್ಕೊಡಿ ಅದು ಬರಬೇಕಂದ್ರೆ ಪ್ರಸಕ್ತ ಮಾಡುವಂತ ದೇವತೆಗಳು ಇರ್ತಾರೆ ದೈತ್ಯರು ಇರ್ತಾರೆ. ಸೊ ದೇವತೆಗಳು ಅಂತ ತಕೊಂಡ್ರೆ ದೇವತೆಗಳಿಗೆ ಆ ಪ್ರಚೋದನೆ ಆಗಬೇಕು. ದೇವತೆಗಳಿಗೆ ಹೇಗೆ ಆಗತ್ತೆ ಅಂದ್ರೆ ದೇವರಕ್ಕೋಸ್ಕರ ವೇಟ್ ಮಾಡ್ತಾರೆ. ಯಾವಾಗ ನಮ್ಗೆ ಆರ್ಡರ್ಸ್ ದೇವರು ಒಳಗಿಂದ ಅವರು ಪ್ರೇರಣೆ ಅಂದ್ರೆ ದೇವರ ಆ ರೂಪ ದೇವರಿಗೆ ಅದು ಸೇವೆ ನಮ್ಮ ಮೂಲಕವಾಗಿ ಮಾಡುವ ಈ ಕೆಲಸಗಳು ಮಾಡುವಾಗ ಅವರು ತಮ್ಮ ಆ ರೂಪ ವಿಶೇಷ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಅಂತ ಆ ದೇವರ ದರ್ಶನ ಒಂದು ರೂಪ ವಿಶೇಷ ಆ ಕಾರ್ಯ ಮಾಡೋದಕ್ಕೆ ತಮ್ಮಲ್ಲಿ ನಿಂತು ತಮ್ಮ ಕೈ ಕಾಲು ಎಲ್ಲದಲ್ಲಿ ನಿಂತು ಹೇಗೆ ಆ ಕರ್ಮವನ್ನು ಮಾಡಿಸ್ತಾರೆ ಅಂತ ಅದಕ್ಕೆ ಕಾದುಕೊಂಡಿ ಸೇವೆ ಮಾಡ್ತಾರೆ. ದೇವರು ತನ್ನ ಸೇವೆ ತನ್ನ ಕರ್ಮಕ್ಕೆ ನನ್ನನ್ನ ಬಳಸ್ತಾ ಇದ್ದಾನೆ ಅಂಬೋ ಒಂದು ಚಿಂತನೆಯಿಂದ ಅವರು ದೈತ್ಯರನ್ನ ಪ್ರೇರಣೆ ಮಾಡೋದು ಅಥವಾ ಒಳ್ಳೇದಾಗ್ಬೇಕು ಅಂತ ನಮ್ಮನ್ನ ಪ್ರೇರಣೆ ನಮ್ಮನ್ನ ಡೈರೆಕ್ಟ್ ಆಗಿ ಪ್ರೇರಿಸೋದು ಆ ಕೆಲಸವನ್ನ ಅವ್ರು ಮಾತಾಡೋದಕ್ಕೆ ಕಾದುಕೊಂಡಿಹರು ಅಂತ ಹೀಗೆ ಮೀನಿಂಗ್ ಹೇಳಿ ಅದಕ್ಕೆ ಅಕಾರ್ಡಿಂಗ್ಲಿ ನೆಕ್ಸ್ಟ್ ಪದ್ಯಗಳಲ್ಲಿ ಬರುತ್ತೆ ದಿಕ್ಕುಗಳು ದಿಕ್ಕುಗಳಲ್ಲಿ ಅವರು ಮಾಡುವ ವ್ಯಾಪಾರಗಳು ದೇವರು ಅವರಲ್ಲಿ ಇದ್ದು ಮಾಡಿಸುವ ವ್ಯಾಪಾರಗಳು ಇದನ್ನ ಹೇಳ್ತಾ ಹೋಗ್ತಾರ. ಇನ್ನೊಂದು ಇದಕ್ಕೆ ಏನ್ ಅರ್ಥ ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಇದು ಇಲ್ಲಿ ಹೇಳಿರುವಂತದ್ದು ನಮ್ಮ ಪೀಠ ಪೂಜೆ ಅಂತ ಚಿಂತನೆ ಮಾಡಬೇಕು ಅಂತ. ಸೊ ನಮ್ಮ ಪೀಠದಲ್ಲಿ ಆಹ್ವಾನ ಮಾಡ್ಲಕ್ಕೆ ಮುಂಚೆ ದೇವರನ್ನ ಪ್ರತಿಷ್ಠಾ ಯಾವುದೇ ಒಂದು ಈವನ್ ನೀವು ತುಳಸಿ ಪೂಜೆ ಮಾಡುವಾಗಲಿ ಯಾವಾಗ್ಲೂ ಪೂಜೆ ಮಾಡುವುದಕ್ಕೆ ಮುಂಚೆ ಏನ್ ಮಾಡೋದು ಅದು ಬರೀ ವಿಗ್ರಹಗಳು ಸರಿ ನಾವು ಅದಕ್ಕೆ ಒಂದು 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 ಆಹ್ವಾನ ಮಂತ್ರಗಳಿಂದ ಮಾಡೋದು ಅದು ಆಗಲಿ ಅದಕ್ಕೆ ಪ್ರೇಯರ್ ಸ್ಟೆಪ್ ಇಸ್ ನಮ್ಮ ಅದು ಪೂಜೆ ಎಂಬುದು ನಮಗೆ ನಮ್ಮ ನಮ್ಮ ಬಿಂಬಮೂರ್ತಿಗೆ ಸಂಬಂಧಪಟ್ಟದ್ದು ಥ್ರೂ ದ ದೇವತಾ. ಸೊ ಅದು ಬರಬೇಕು. ಸೊ ನಮ್ಮ ಬಿಂಬಮೂರ್ತಿ ನಮ್ಮ ಅಂತರ್ಯಾಮಿ ನಮ್ಗೆ ಏನು ಅಂತ ಗೊತ್ತಿಲ್ಲ ಆದ ಕಾರಣದಿಂದ ನಾವು ಅವನನ್ನ ಹೇಗೆ ಪೂಜೆ ಮಾಡೋದು ಅಂತ ಆಕಾರ ವಿಶೇಷವೂ ಗೊತ್ತಿಲ್ಲ ಆದ ಕಾರಣದಿಂದ ಮನಸ್ಸಲ್ಲಿ ಅವನನ್ನ ಪೀಠ ಪೂಜೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸಲ್ಲಿ ನಿರ್ಮಾಣ ಮಾಡಿ ಅವನತ್ರ ನಾವು ಆಹ್ವಾನ ಇಲ್ಲಿ ಅವನನ್ನ ಕರೆಯೋದು ಅವನನ್ನ ನಾವು ಕರೆದು ಅಲ್ಲಿ ಇದ್ದಾನೆ ಅಂತ ಆ ಪ್ರತಿಮೆಗಳಲ್ಲಿ ಚಲಪ್ರತಿಮೆ ಅಚಲಪ್ರತಿಮೆ ಯಾವುದೇ ಇರಲಿ ಅಲ್ಲಿ ಅವನನ್ನ ಚಿಂತನೆ ಮಾಡೋದು ಆ ಸಾಳಿಗ್ರಾಮ ಮುಂತಾದಲ್ಲಿ ಆ ಮಂತ್ರಗಳಿಂದ ಆಗ್ಬೇಕಾಗಿಲ್ಲ ಚಿಂತನೆ ಅಂತೂ ಉಂಟೇ ಉಂಟು. ಉಳಿದ ಕಡೆ ಮಂತ್ರದಿಂದ ಅವನನ್ನ ಕರೆದು ಅಲ್ಲಿ ಅವನನ್ನ ಚಿಂತನೆ ಮಾಡ್ಬೇಕು. ಸೊ ಇದು ಹೇಳುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ಪೀಠ ಪೂಜೆಯ ವಿವರಣೆ ಕೊಡ್ತಾರೆ. ಪೀಠ ಪೂಜೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಮಾಡುವಂತದ್ದೇ ಆ ಒಂದು ಹೃತ್ಕಮಲ ಪೀಠ ಅಂದ್ರೆ ಇಲ್ಲಿ ಚಿಂತನೆ ಹೇಗ್ ಬರುತ್ತೆ ಅಂದ್ರೆ ನಮ್ಗೆ ಆ ಪರಮ ಪುರುಷ ದೇವರು ಪರಮ ಪುರುಷ ಅಂತ ಅವನನ್ನ ಪುರುಷ ಪುರುಷ ಪರಪುರುಷ ಪರಮ ಪುರುಷ ಅಂತ ಪುರುಷ ರೂಪವನ್ನ ಚಿಂತನೆ ಮಾಡ್ತೇವೆ. ಪುರುಷ ರೂಪದಿಂದ ಅವನು ವ್ಯಾಪ್ತನಾಗ್ತಾನೆ ಪುರುಷ ಅದ್ರ ಹಿಂದಿನ ಪದ್ಯದಲ್ಲೇ ಬಂದಿದ್ದ ದೇಹಾಕಾರ ಇದರಲ್ಲಿ ದೇಹದಲ್ಲಿ ವ್ಯಾಪ್ತಿಸಿದಾನೆ ಪುರುಷ ರೂಪದಿಂದ ದೇಹದಲ್ಲಿನೂ ದೇಹಾಕಾರ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಜೀವನಲ್ಲಿನೂ ಜೀವಾಕಾರವಾಗ ಈ ಪುರುಷ ರೂಪದಿಂದ ಇದ್ದಾನೆ. ನಮ್ದು ಮಾತ್ರ ಇಲ್ಲ ಇಡೀ ಬ್ರಹ್ಮದೇವರ ಪುರ ಅದು ಪುರುಷ ರೂಪತ್ರಯ ಅಂತಲ್ಲಿ ಬಂತಲ್ಲ ಆ ಪುರುಷ ರೂಪದಿಂದ ಶುರು ಮಾಡಿ ಅಂದ್ರೆ ಆ ಪುರುಷ ರೂಪಕ್ಕೆ ಹಿಂದೆ ಇರುವಂತ ಮೂಲ ಪುರುಷ ನಾರಾಯಣ ನಾರಾಯಣನ ಪರಮ ಪುರುಷ ನಾರಾಯಣ ಪುರುಷ ಅಂತ ಹೇಳ್ತಾರ ನಾರಾಯಣ ಆ ಪುರುಷ ರೂಪದಿಂದ ಅವನು ಬಂದವನು ಆ ಪುರುಷ ರೂಪದಿಂದ ಪರಮ ಪುರುಷ ಪರಮ ಪುರುಷ ಪರಮ ಪುರುಷರ ಆದ ಮೇಲೆ ನೆಕ್ಸ್ಟ್ ಅವನೇ ಹ್ಯಾಗ ಬಂದ ಎಲ್ಲ ಪುರುಷ ರೂಪದಿಂದ ತ್ರಯ ಪುರುಷ ತ್ರಯ ಬರೋವಾಗ ಅದು ಮಾಡುವಾಗ ಅವನು ಲಕ್ಷ್ಮಿಯನ್ನ ಆಧಾರವ ಲಕ್ಷ್ಮಿಯೇ ಆ ಗುಣಗಳನ್ನ ಪ್ರಾಕೃತ ಗುಣಗಳನ್ನ ಆ ತ್ರಿಗುಣಗಳನ್ನ ಇಟ್ಟುಕೊಂಡು ಅವನು ಮಾಡ್ತಾನೆ. ಪ್ರಕೃತಿಗಳಿಗೂ ಆಧಾರವಾಗಿದ್ದು ಆಧಾರ ರೂಪವಾಗಿ ಅವನು ಇದ್ದಾನೆ. ಅವನ ಜೊತೆಯಲ್ಲಿ ಅಲ್ಲಿ ಲಕ್ಷ್ಮಿ ರೂಪವೂ ಬರ್ತಾಳ ಆಧಾರ ರೂಪವಾಗಿ ಲಕ್ಷ್ಮಿ ಅಂತ ಅಲ್ಲಿ ಚಿಂತನೆ ಮಾಡ್ತೀವಿ. ಅದು ಆದ ಮೇಲೆ ಎಲ್ಲವೂ ಬರೋದು ಇದು ಎಲ್ಲದಕ್ಕೇನು ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡುವಾಗ ಬ್ರಹ್ಮಾಂಡ ಸೃಷ್ಟಿಗೆ ಅವನು ಫಸ್ಟ್ ಬರೋದು ವಿಷ್ಣು ಕೂರ್ಮನಾಗೆ ಬರ್ತಾನೆ ಆಮೇಲೆ ವಾಯುಕೂರ್ಮವನ್ನ ಚಿಂತನೆ ಇದು ವಿಷ್ಣುಕೂರ್ಮ ಚಿಂತನೆ ಮಾಡುವಾಗ ಈ ವಿಷ್ಣುಕೂರ್ಮ ಅಂಬೋದು ಎರಡಿರುತ್ತೆ. ಒಂದು ಈ ಬ್ರಹ್ಮಾಂಡದ ಆವರಣ ಎಲ್ಲರಿಗೂ ಆಧಾರ ಒಳಗೆ ಹೊರಗೆ ಆಧಾರವಾಗಿರುವಂತದ್ದು ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡದ ಆವರಣಕ್ಕೆ ಹೊರಗೆ ಬ್ರಹ್ಮಾಂಡದ ಆವರಣ ಒಳಗೇನೋ ಅವನು ಆಧಾರವಾಗಿರುವಂತಹ ವಿಷ್ಣು ಕೂರ್ಮವನ್ನ ಚಿಂತನೆ ಮಾಡೋದು. ಕೂರ್ಮ ಅಂದ್ರೆ ಕೆಳಗೆ ಒಂದು ಕೂರ್ಮ ಹಾಕಿ ಅದ ಮೇಲೆ ಬ್ರಹ್ಮಾಂಡ ಇಟ್ಟದ್ದಂತೆ ಚಿಂತನೆ ಅದು ನಾವು ಪಿಕ್ಚರ್ಲಿ ಹಾಕ್ತೀವಿ. ಬಟ್ ಆಕ್ಚುಲಿ ಅವನು ಹೇಗಿದ್ದಾನೆ ಎಂಬ ಚಿಂತನೆ ಬೃಹದಾರಣ್ಯ ಉಪನಿಷತ್ತಲ್ಲಿ ಹೇಳುವಾಗ ಅವನ ಎಲ್ಲವೂ ಹೇಳ್ತಾನೆ. ಇಡೀ ವ್ಯಾಪ್ತ ಅವನ ಇಡೀ ಭಾಗ ಎರಡು ಕಾಲು ತಕೊಂಡ ಎರಡು ಕಾಲು ಎರಡು ದಿಕ್ಕುಗಳಿಗೆ ಆಗತ್ತ ಪಕ್ಷ ಮುಂದೆ ಇರುವಂತ ಎರಡು ಕಾಲು ಸೊ ನಾಲ್ಕು ಎರಡು ಮುಂದೆ ಎರಡು ಹಿಂದೆ ಆದ್ರೆ ಇದು ನಾಲ್ಕು ಕಾಲುಗಳು ಎಂಬುದು ನಾಲ್ಕು ದಿಕ್ಕುಗಳು ಆಗ್ಬಿಡುತ್ತೆ. ಆಮೇಲೆ ಮೇಲೆ ಏನು ದಿಕ್ಕು ಎಂಬುದು ಇವಾಗ ವರ್ಟಿಕಲ್ ಹೋದಾಗ ಮೇಲೆ ಏನಾಗತ್ತೆ ಅಂದ್ರೆ ಮೇಲೆ ಅವನ ಅಪ್ಪರ್ ಪೋರ್ಷನ್ ಆಫ್ ದ ಬಾಡಿನೇ ಅದು ಪೂರ್ತಿ ಕವರ್ ಆಗತ್ತೆ. ಆಮೇಲೆ ಲೋವರ್ ಪೋರ್ಷನ್ ಆಫ್ ದ ಬಾಡಿ ಕೂರ್ಮಕ್ಕೆ ಅದು ಪೂರ್ತಿಯಾಗಿ ಅದು ಕೆಳಗಿನ ಲೋಕಗಳೆಲ್ಲ ಕವರ್ ಆಗತ್ತೆ. ಆಮೇಲೆ ಅವನಿಗೆ ಇರುವಂತ ಇನ್ ಬಿಟ್ವೀನ್ ಮೇಲೆ ಕೆಳಗಾದ ಮೇಲೆ ಅವನ ಹೃದಯ ಭಾಗ ಅಲ್ಲಿ ಇರುವಂತದ್ದು ಒಳಗೆ ಇರುವಂತ ಪ್ರದೇಶ ಅಂತ. ಸೊ ಪೂರ್ತಿ ಈ ಕೂರ್ಮವನ್ನ ಚಿಂತನೆ ಮಾಡಿದ್ರೆ ನಮಗೆ ಸ್ಥಿರತೆ ಸಿಕ್ಕತ್ತ ಅಂತ. ಅಲ್ಲಿ ಕೂರ್ಮ ಹೇಗಿರ್ತಾನೆ, ಇಟ್ಸ್ ದ ಲಾಂಗೆಸ್ಟ್ ಲಿವಿಂಗ್. ಸೊ ಆ ಒಂದು ಅಸ್ತಿತ್ವ ನಮಗೆ ಕೂರ್ಮಕ್ಕೆ ಸಿಕ್ಕತ್ತೆ. ಅಂಡ್ ಆಲ್ಸೋ ವಿಷಯಗಳನ್ನ ಇಟ್ ಡಸಂಟ್, ಎಲ್ಲಾ ಇಂದ್ರಿಯಗಳನ್ನು ಒಳಗೆ ಎಳ್ಕೊಳ್ಳುತ್ತೆ. ಸೊ ಆ ಕೂರ್ಮವನ್ನ ವಾಯುಕೂರ್ಮ, ಆ ವಿಷ್ಣು ಕೂರ್ಮ ಪೂರ್ತಿ ಚಿಂತನೆ. ಅದು ಆದ ಮೇಲೆ ಅವನನ್ನ ಆಧಾರಪಟ್ಟು ವಾಯುದೇವರು ಕೂರ್ಮ ರೂಪದಿಂದ ಇದ್ದಾರೆ. ಸೊ ಈ ಕೂರ್ಮ ಒಳಗೆ ಹೊರಗೆ ಚಿಂತನೆ, ಒಳಗೆ ಒಳಗೆ ಬ್ರಹ್ಮಾಂಡದ ಒಳಗೆ ಆ ನೀರಲ್ಲಿ ಆ ಗಣೋದಕದಲ್ಲಿ ಇರುವಂತಹ ವಾಯು ವಿಷ್ಣು ಕೂರ್ಮ ಚಿಂತನೆ. ಆಮೇಲೆ ವಿಷ್ಣು ಕೂರ್ಮ ಆದ ಮೇಲೆ ವಾಯುದೇವರು ಇದ್ದಾರೆ. ವಾಯುದೇವರು, ವಾಯುದೇವರ ವ್ಯಾಪಾರ ಬ್ರಹ್ಮಾಂಡದ ಒಳಗೆ ಬರುತ್ತೆ. ಅವರನ್ನು ಒಂದು ವಾಯುಕೂರ್ಮ ಅಂತ ಚಿಂತನೆ. ವಾಯುಕೂರ್ಮ ಆದ ಮೇಲೆ ಅವರ ಪುಚ್ಛದಲ್ಲಿ, ಅಂದ್ರೆ ಪುಚ್ಛ ಅಂತ ಇಲ್ಲಿ ಹೇಳೋದು ತಾತ್ಪರ್ಯ ಏನು ಅಂದ್ರೆ, ಅವರು ಶೇಷ, ಇಡೀ ಶೇಷದೇವರನ್ನ ಕೊತ್ತಕ್ಕೆ ಎಷ್ಟು ಶಕ್ತಿ ಬೇಕು ಅಂದ್ರೆ ಇಟ್ ಇಸ್ ಇನ್ಸಿಗ್ನಿಫಿಕೆಂಟ್ ಎಂಬುದಕ್ಕೆ ಅದನ್ನ ಹೇಳ್ತಾರೆ. ಅಂದ್ರೆ ಒಂದು ಕಾರ್ನಲ್ಲಿ ಶೇಷದೇವರನ್ನ ಸಹಸ್ರ ಪಣ ಉಳ್ಳ ಶೇಷದೇವರನ್ನ ಇಡಬೇಕು ಅಂತ ತಾತ್ಪರ್ಯ ಇಲ್ಲ. ಅವರನ್ನ ಹೊತ್ತಲಕ್ಕೆ, ಅವ್ರಿಗೆ ಅವ್ರ ಭಾರವನ್ನ ಅವರ ಒಳಗೆ ಹೊರಗೆ ಹೊತ್ತಲಕ್ಕೆ ಇಟ್ ಈಸ್ ಇಫರ್ಟ್ಲೆಸ್ ಫಾರ್ ವಾಯುದೇವ ಎಂಬುದಕ್ಕೆ ಹೇಳ್ತಾರೆ. ಅವರು ಸೇಮ್ ಥಿಂಗ್, ಶೇಷದೇವರು ಬಂದಾಗ ಶೇಷದೇವರು ಈ ಬ್ರಹ್ಮಾಂಡವನ್ನ, ಈ ಒಂದು ಎಲ್ಲವನ್ನೂ ಹೊತ್ತುಕೊಂಡಿದ್ದಾರೆ ಅಂದ್ರೆ ಇಟ್ ಈಸ್ ಈ ಭೂಮಂಡಲವನ್ನ ಹೊತ್ತುಕೊಂಡಿದ್ದಾರೆ ಅಂದ್ರೆ ಇಟ್ ಈಸ್ ಇಫರ್ಟ್ಲೆಸ್ ಆಗಿ ಅವ್ರು ಹೊತ್ತುಕೊಂಡಿದ್ದಾರೆ ಅಂತ ಆ ಚಿಂತನೆ. ಅದಾದ ಮೇಲೆ ಅಲ್ಲಿ ಇರುವಂತಹ ಭೂರಿ ಪ್ರದೇಶ, ಭೂ ನಾವು ಇರುವಂತ ಈ ಭೂ ಎಂಟೈರ್ ಭೂ ಪ್ರದೇಶ, ಅದನ್ನ ಅಲ್ಲಿ ಇರುವಂತಹ ಧರಣಿ ದೇವಿ, ಭೂದೇವಿ ಹೊತ್ತುಕೊಂಡಿದ್ದಾಳೆ. ಆ ಭೂಮಿ ಒಳಗೆ ಇನ್ಸೈಡ್ ಇರುವಂತ ನೀರು, ಅಲ್ಲಿ ಇರುವಂತ ನೀರು ಕ್ಷೀರಸಾಗರ ಅಂತ ಹೇಳ್ತಾರೆ. ಆ ನೀರು ಕ್ಷೀರಸಾಗರ, ಅದು ವರುಣದೇವರ ನೀರಿಗೆ ಹೇಳ್ತಾರೆ. ಈ ನೀರು ಎಲ್ಲ ಆದ್ಮೇಲೆ ಅದರಲ್ಲಿನೂ ಶ್ರೇಷ್ಠವಾಗಿ ಇರುವಂತ ಕ್ಷೀರಸಾಗರ ಹೇಳ್ತಾರೆ. ಕ್ಷೀರಸಾಗರ, ಆ ಕ್ಷೀರಸಾಗರದು ಅದು ಲಕ್ಷ್ಮೀ ರೂಪ, ಲಕ್ಷ್ಮಿಯೇ ಇದ್ದಾಳೆ ಕ್ಷೀರಸಾಗರದಲ್ಲಿ, ಅವಳಿಂದಲೇ ಅಭಿಮನ್ಯವಾದಂತ ಕ್ಷೀರಸಾಗರ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ, ಒಂದೊಂದು ಕಾಮೆಂಟ್ರಿ ಒಂದೊಂದು ಒಬ್ಬೊಬ್ಬರ ಚಿಂತನೆಯಲ್ಲಿ ವ್ಯತ್ಯಾಸ ಇದೆ. ಕೆಲವರು ಈ ಕ್ಷೀರಸಾಗರದಲ್ಲೇ ಆ ಅಷ್ಟದಳ ಕಮಲವನ್ನ ಇಟ್ಟುಕೊಂಡು ಬಿಡ್ತಾರೆ. ಇಟ್ಟುಕೊಂಡು ಅದಲ್ಲಿ ಇರುವಂತ ಶ್ವೇತ ದೀಪ ಅಂಬುದು ಒಂದು ಮಂಟಪ ಅಂತ, ನಾವು ಹೊರಗೆ ಇರುವಂತ ಮಂಟಪಕ್ಕೆ ಈಕ್ವಲೆಂಟ್ ಆಗ ಶ್ವೇತ ದೀಪವನ್ನ ಇಟ್ಟುಕೊಳ್ತಾರೆ. ಕೆಲವರು ಶ್ವೇತ ದೀಪದಲ್ಲಿ ಅಷ್ಟದಳ ಅಂತ. ಸೊ ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ, ಬಟ್ ಇಟ್ ಡಸ್ ನಾಟ್ ಮ್ಯಾಟರ್. ಸೊ ಅಲ್ಲಿ ಕಮಲ, ಇದು ಅಷ್ಟದಳ ಕಮಲ, ಇದು ಜಾಗೃತ ಅವಸ್ಥೆಯಲ್ಲಿ ಯಾವ ವೈಡ್ ಓಪನ್ ಆಗಿ ಇರುತ್ತೆ ಆ ಕಮಲ ಇರುತ್ತೆ. ಈ ಕಮಲ ಆದ ಮೇಲೆ ಇಲ್ಲಿ ಇನ್ನೊಂದು ವಿವರ ಕೊಡ್ತಾರೆ. ವಿಜಯದಾಸರು ತಮ್ಮ ಸುಳಾದಿಯಲ್ಲಿ 14 ದಳದ ಕಮಲ ಕೊಡ್ತಾರೆ. ಕೆಲವರು ಈ 14 ದಳ ಕಮಲ ಅಂಬೋದಕ್ಕೆ ಬೇಸಿಕಲಿ ಇಲ್ಲಿ ಕಮಲಗಳನ್ನ ಹೇಳ್ತಾ ಹೋಗ್ತಾರೆ. ಬೇಸಿಕಲಿ ಚಿಂತನೆ ಬಂದು ಇಲ್ಲಿ ನಾಭಿಯಿಂದ ಚಿಂತನೆ ಇಲ್ಲ ನಮ್ಗೆ, ನಾಭಿ ಎಲ್ಲ ದಾಟಿ ನಾವು ಒಂದು ಹೃದಯ ಸ್ಥಾನಕ್ಕೆ ಬಂದಾಯ್ತು. ಹೃದಯದಲ್ಲೇ ದೇವರ ಚಿಂತನೆ ಮಾಡ್ತಾ ಇದ್ದೀವಿ. ಹೃದಯದಲ್ಲಿ ಮಾಡೋವಾಗ 14 ದಳ ಅಂತ ಬಂದಾಗ ನಾಭಿಯಲ್ಲಿ ಇರುವಂತಹ ಷಡ್ದಳ ಕಮಲ ಮತ್ತೆ ಇಲ್ಲಿ ಒಂದಿರುವಂತಹ ಅಷ್ಟದಳ ಕಮಲ ಎರಡೂ ಸೇರಿ 14 ಅಂತ ಕೆಲವರು ಹೇಳ್ತಾರೆ. ಬಟ್ ಆಕ್ಚುಲಿ ಅದನ್ನ ಹೇಗೆ ನೋಡೋದು ಅಂದ್ರೆ, ಹೃದಯದಲ್ಲಿ ಇರುವಂತಹ ಕಮಲ ನೋಡೋವಾಗ, ನೀವು ಕಮಲವನ್ನ ನೋಡೋವಾಗ, ಕಮಲ ಇಸ್ ನಾಟ್ ಎರಡು ದಳ ಇರೋದು, 4 ದಳ ಇರೋ ಕಮಲವೋ, 8 ದಳ ಇರೋ ಕಮಲವೋ ಇರೋದಿಲ್ಲ. ಕಮಲ ಅಂತ ನೋಡಿದಾಗ ಅನೇಕ ದಳದಿಂದ, ಸಹಸ್ರ ದಳ ಅಂತ, ಅನೇಕ ದಳದಿಂದ ಯುತವಾಗಿ ಅದು ಇರುತ್ತೆ, ಅನೇಕ ದಳಗಳಿರುತ್ತೆ. ಅದಕ್ಕೆ ಅವರು ಏನ್ ಹೇಳ್ತಾರಂದ್ರೆ, ಇದು ಸಂಪುಟಾಕಾರ, ಒಂದು ಬಾಕ್ಸ್ ಇನ್ನೊಂದು ಬಾಕ್ಸ್, ಇನ್ನೊಂದು ಬಾಕ್ಸ್, ಹೇಗೆ ಚಿಂತನೆ ಮಾಡ್ತೀವೋ ಹಾಗೆ ಆ ಕಮಲವು ಓಪನ್ ಮಾಡುವಾಗ ಒಂದು ಲೇಯರ್ ಓಪನ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಲೇಯರ್ ಓಪನ್, ಇನ್ನೊಂದು ಒಳಗೆ ಕಮಲವನ್ನ ಬಿಡಿಸುವಾಗ, ಕಮಲ ನಾವು ಅಂಗಡಿಯಿಂದ ತಂದಾಗ ಅದನ್ನ ಬಿಡಿಸೋ ಕ್ರಮವೇ ಹಾಗೆ, ಸ್ವಲ್ಪ ಹೊರಗೆ ಆಮೇಲೆ ಒಳಗೆ ಹಾಗೆ ಬಿಡ್ತೀವಿ. ಹಾಗೇನೆ ಹೀಗೆ 14 ಕಮಲ ಅಂತ ಹೇಳಿದಾಗ ಕೆಲವರು ಏನ್ ಹೇಳ್ತಾರಂದ್ರೆ, ಇದು ಹೃದಯದಲ್ಲಿ ಎಲ್ಲ ನಾವು ಚಕ್ರಾಬ್ಜ ಮಂಡಲ ಅಂತ ಹಾಕ್ತೀವಲ್ಲ, ಅದು ಹಾಗೆ ಹೃದಯದಲ್ಲಿ ಹಾಗೆ ಇದೆ, ದಟ್ ಈಸ್ ದ ಸೆಂಟರ್. ಅದಕ್ಕೆ ಇರುವಂತ ಹೇಗೆ ಮೇನ್ ಸ್ವಿಚ್ ಇರುತ್ತೆ, ಮತ್ತು ಒಂದೊಂದು ರೂಮ್ಲಿನೂ ಒಂದೊಂದು ಸ್ವಿಚ್ ಆಗಿರುತ್ತೋ, ಒಂದೊಂದು ಪಾಯಿಂಟ್ಲಿ ಒಂದೊಂದು ಇರುತ್ತೆ, ಇದು ಮೇನ್ ಆಗಿ ತಗೊಳ್ಳೋದು. ಸೊ ಅದಕ್ಕೆ ನಾವು ಹೃದಯದಲ್ಲೇ ಕಂಪ್ಲೀಟ್ ಆಗುತ್ತೆ ಮೇನ್ ಸ್ವಿಚ್. ಅಲ್ಲೇನೆ ನಾವು ಚಿಂತನೆ ಮಾಡ್ತೀವಿ. ಸೊ ಅಲ್ಲಿ ಕಮಲಕ್ಕೆ ಅನೇಕ ದಳಗಳಿದೆ, 14 ಅಂತ ಹೇಳುವಾಗ ಹೊರಗೆ ಇರುವಂತ 8 ಆಗತ್ತ, ಒಳಗೆ ಇರುವಂತ 6 ಆಗತ್ತ, ಅಥವಾ ನಾಭಿಯಲ್ಲಿ ಇರುವಂತ 6 ಇಟ್ಟುಕೊಂಡು ಇದ ಮೇಲೆ 8. ಸೊ ಹೀಗೇನು ಮಾಡ್ತಾರೆ ಕೆಲವರು, 8 6 6 8 8 6 ಏನು ಮಾಡ್ತಾರೆ. ಸೊ ಹೀಗೆ ಈ ಕಮಲ ಇದೆ, ಈ ಕಮಲದಲ್ಲಿ ಈ ಚಿಂತನೆ ಮಾಡೋದು. ಸೊ 8 ದಳ, ಸೊ ಈ 8 ದಳ ಇಟ್ಟುಕೊಂಡು ಇಲ್ಲಿ ಚಿಂತನೆ ಮಾಡ್ತಾರೆ. ಈ 8 ದಳ ಬಂದಿದಲ್ಲ, ಈ 8 ದಳದಲ್ಲಿ 8 ಈ ದಿಕ್ಪಾಲಕರು ಇವರೆಲ್ಲ ನಿಂತಿದ್ದಾರೆ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ದಿಕ್ಪಾಲಕರ ಚಿಂತನೆ, ದಿಕ್ಪಾಲಕರು. ಆಮೇಲೆ ನೆಕ್ಸ್ಟ್ ಬರೋದು ಬಂದು ಅದು ಜ್ಯೋತಿರ್ಮಯವಾದ ಕಮಲ ಅಂತ ಹೇಳಿ. ಇದು ಚಿನ್ಮಯ ಮನೆ, ಅದು ಜ್ಯೋತಿರ್ಮಯ. ಚಿನ್ಮಯ ಏನಪ್ಪ ನಮ್ಮ ಮನೆಗಳ ನಿಮ್ಮ ಮನೆಗಳಲ್ಲಿ ಅಂತ ಹೇಳ, ಇದು ಚಿನ್ಮಯವಾದ ಲಕ್ಷ್ಮಿಯ ಮನೆ ಆಗತ್ತೆ 8 ದಳ ಇರೋದು. ಆ 8 ದಳ ಇರೋದಲ್ಲಿ ಒಳಗಡೆ ಒಂದು ಮಂಟಪವನ್ನ ನಿರ್ಮಾಣ ಮಾಡಿರ್ತಾರೆ. ಇದಕ್ಕೆ ಶ್ವೇತ ದೀಪ ಅಂತಾನು ತಗೋಬಹುದು ಈ ಮಂಟಪ. ಈ ಮಂಟಪದ ಒಳಗೆ ಏನ್ ಮಾಡ್ತಾರೆ, ಇನ್ನೊಂದು ಕಮಲ ಬಿಡಿಸ್ತಾರೆ. ಇನ್ನೊಂದು ಕಮಲ ನಾಳ ಸಹಿತವಾಗಿರುವಂತ ಕಮಲ. ನಾಳ ಅಂದ್ರೆ ದಟ್ ಯಾವಾಗ್ಲೂ ಕಮಲಕ್ಕೆ, ಕಮಲ ಕಿತ್ತಿದ ಮೇಲೆ ಅಷ್ಟು ಫ್ರೆಶ್ನೆಸ್ ಇರೋದಿಲ್ಲ. ನೀರು ಸಹಿತವಾಗಿ ಆ ನಾಳದಲ್ಲಿ ಆ ನೀರಿನ ಪಸೆ ಇರುವಾಗ ಅದು ತುಂಬಾ ಸುಂದರವಾಗಿರುತ್ತೆ. ಸೊ ನಾಳ ಸಹಿತವಾಗ ಚಿಂತನೆ, ಆ ನಾಳದಲ್ಲಿ ಆ ದುರ್ಗಾ ರೂಪ ಇದೆ ಅಂತ ಚಿಂತನೆ ಯಾವಾಗ್ಲೂ. ಸೊ ದುರ್ಗಾ ನಾಳ ರೂಪದಲ್ಲಿ ಇದ್ದಾಳೆ. ಅದಕ್ಕೆ ಕರ್ಣಿಕಾ ಮೂಲ ಅಂತ ಹೇಳುವಾಗ ಅದು ಆಕ್ಚುಲಿ ನಾಳ ಜೊತೆಯಲ್ಲಿ ಸೇರ್ಕೊಂಡಿರುವಂತದ್ದು ಅದು. ಸೊ ಆದ ಕಾರಣದಿಂದ ಅಲ್ಲಿ ದುರ್ಗಾತ್ಮಕ ಆ ಮೂಲೇಶನ ಕಡಲೆ ದುರ್ಗೆಯನ್ನು ಇಟ್ಕೊಳ್ತಾರೆ. ಸೊ ಆ ದುರ್ಗಾ ಸಹಿತನಾಗಿ ಅವನಿದ್ದಾನೆ ಅಂತ ಚಿಂತನೆ. ಸೊ ದುರ್ಗಾದೇವಿ ಅಂತಲೇ ಕತ್ತಲೆ ಹೋಗೋದು ಎಲ್ಲವೂ ದುರ್ಗಾ ರೂಪದಿಂದಲೇ ಆಗತ್ತೆ. ಕತ್ತಲೆ ದುರ್ಗೆಯನ್ನ ಪಾನ ಮಾಡಿದ ಹೀಗೆಲ್ಲ ಒಂದು ಒಂದು ಕೋಡೆಡ್ ಆಗ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ದುರ್ಗೆಯ ರೂಪ ಕತ್ತಲೆ ರೂಪ ಹೋಗೋದು. ಸೊ ಹಾಗೆ ದುರ್ಗೆಯ ರೂಪವನ್ನ ಅಲ್ಲಿ ಮೂಲೇಶನ್ ಜೊತೆಯಲ್ಲಿ ಅಲ್ಲಿ ಕರ್ಣಿಕ ಮೂಲದಲ್ಲಿ ಅದನ್ನೇ ಇಟ್ಟುಕೊಂಡು ಉಳಿದದೆಲ್ಲವೂ ಆ ಫ್ಲವರ್ ಇತ್ತಲ್ಲ ಅದು ಎಲ್ಲವೂ ರಮಾತ್ಮಕ, ಎಲ್ಲವೂ ದ ಹೋಲ್ ಥಿಂಗ್ ಇಸ್ ರಮಾತ್ಮಕ ಅಂತ ತಿರ್ಗಾ ಹೇಳ್ತಾರೆ. ಸೊ ಇಲ್ಲಿ ಸೊ ಒಂದೊಂದು ದಳ 8 ದಳದಲ್ಲಿ 8 ಮೂಲೆಯಲ್ಲಿ 8 ಇದು ದಿಕ್ಪಾಲಕರನ್ನ ಇಟ್ಟುಕೊಳ್ಳೋದು. ಆಮೇಲೆ ಇನ್ನು ಏನ್ ಹೇಳ್ತಾರೆ ಅಂದ್ರೆ ಈ ಪೀಠ ಪೂಜೆಯಲ್ಲಿ ಬರುವಂತದ್ದು ಎಲ್ಲವೂ ಇಲ್ಲಿ ಹೇಳ್ತಾ ಬರ್ತಾರೆ. ಸೊ ಆ ಪೀಠದಲ್ಲಿ ಇನ್ನು ದೇವತೆಗಳನ್ನೆಲ್ಲ ಚಿಂತನೆ ಮಾಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ. ಅಲ್ಲಿ ಪೀಠದಲ್ಲಿ ಸವ್ಯ ಭಾಗದಲ್ಲಿ ಅಂದ್ರೆ ಅಲ್ಲಿ ದೇವರು ಪರದೇವತ ನಾರಾಯಣನನ್ನ ಕೂಡಿಸಿರೋದು, ಪರಪುರುಷನನ್ನ ಅವನನ್ನ ಹೇಗೆ ಕೂಡಿಸೋದು ಅಂದ್ರೆ ಅವನನ್ನ ನಾವು ಶ್ರೀದೇವಿ ಭೂದೇವಿ ಸಹಿತನಾಗಿ ಅವನನ್ನ ಕೂಡಿಸೋದು. ದುರ್ಗಾ ಎಲ್ಲಿಂದ, ದುರ್ಗಾ ಇಲ್ಲೇ ಬಂತಾರೆ, ನಾಳ ಮೂಲೆಯಲ್ಲಿ ಇರುವಂತ ದುರ್ಗಾದೇವಿಯೇ ಬಂದ್ಬಿಟ್ಲು. ಸೊ ದುರ್ಗಾದೇವಿದು. ಸೊ ಇವರನ್ನ ಇಟ್ಟುಕೊಂಡು ಅವರ ದೇವರ ಬಲಭಾಗದಲ್ಲಿ ಅಲ್ಲಿ ಬಂದು ನಮ್ಗೆ ಬಂದು ಸನಕಾದಿಗಳನ್ನ ಇಟ್ಟುಕೊಳ್ಳೋದು, ಮತ್ತು ಸನಕಾದಿಗಳು ಮತ್ತು ವಾಯುದೇವರನ್ನ ಇಟ್ಟುಕೊಳ್ಳೋದು. ಆಮೇಲೆ ಎಡಭಾಗದಲ್ಲಿ ಎಲ್ಲಾ ದೇವತೆಗಳನ್ನ ಇಟ್ಟುಕೊಳ್ಳೋದು. ತಿರ್ಗಾ ಪುನಃ ದೇವರ ಎಡಭಾಗದಲ್ಲಿ ಗುರುಮುಖವಾಗಿ ವಾಯುದೇವರನ್ನ ಗುರು ರೂಪದಿಂದಲೂ ನಾವು ಇಟ್ಟುಕೊಳ್ಳೋದು. ಸೊ ಹೀಗೆ ಹೇಳಿ ಆಮೇಲೆ ಆ ಪೀಠ ಇದೆಲ್ಲ, ಪೀಠಕ್ಕೆ 4 ಕಾಲು ಅಂತ ಚಿಂತನೆ ಮಾಡಿ ಈ 4 ಕಾಲುಗಳಲ್ಲಿ ಅದು ಹಾಗೆ ಚಿಂತನೆ ಮಾಡಬೇಕು ಅಂದ್ರೆ ಪೂರ್ವ ದಕ್ಷಿಣ. ಸೊ ಪೂರ್ವ ನಮ್ಮ ಮುಂದೆ ಇರುವಂತದ್ದು ಪೂರ್ವ ಅಂತ ತಕೊಳ್ಳೋದು, ಪೂರ್ವ ಭಾಗದಿಂದ ಪೂರ್ವ ಆದಮೇಲೆ ಬರೋದು, ಕ್ಲಾಕ್ ವೈಸ್ ಆಗಿ ಬರಬೇಕಂದ್ರೆ ಪೂರ್ವದಿಂದ ಆಗ್ನೇಯ ಬರುತ್ತೆ. ಸೊ ಹೀಗೆ ಕಾಲುಗಳನ್ನ ಇಟ್ಟುಕೊಳ್ಳುವಾಗ ಗರುಡ ಬಂದು ಆಗ್ನೇಯಕ್ಕೆ ಗರುಡ ಬರ್ತಾನೆ. ಆಮೇಲೆ ಆಗ್ನೇಯಕ್ಕೆ 4 ಕಾರ್ನರ್ಸ್. ಸೊ ಆಗ್ನೇಯ ಆಮೇಲೆ ನಮಗೆ ಒಂದು ಆಗ್ನೇಯ ನೈಋತ್ಯ ಬರುತ್ತೆ ಅಲ್ಲಿ ವೇದವ್ಯಾಸರು. ಆಮೇಲೆ ಬಂದು ವಾಯವ್ಯ ದಿಕ್ಕಿಗೆ ದುರ್ಗ, ಆಮೇಲೆ ಈಶಾನ್ಯಕ್ಕೆ ಸರಸ್ವತಿ. ಸೊ ಹೀಗೆ 4 ಮೂಲೆಗಳು ಕಾರ್ನರ್ಸ್ ಅವಾಂತರ ದಿಕ್ಕು ಇದನ್ನೇ ಇಟ್ಟುಕೊಳ್ಳೋದು. ಆಮೇಲೆ ಆ ಕಾಲುಗಳು ಮೇಲ್ಭಾಗ ಕಾಲುಗಳ ಬುಡಭಾಗ ಆಯ್ತು, ಆ ಕಾಲು 4 ಕಾಲುಗಳ ಮೇಲ್ಭಾಗಕ್ಕೆ ಬಂದಾಗ ಅದೇ ಕ್ರಮದಿಂದ ಅಲ್ಲಿ ಬಂದು ಯಮ ಮತ್ತು ವಾಯುದೇವರು ಮತ್ತು ರುದ್ರದೇವರು ಮತ್ತು ಇಂದ್ರ, ಹೀಗೆ ಈ ಕಾರ್ನರ್ಸ್ ಇದನ್ನ ಇಟ್ಟುಕೊಳ್ಳೋದು. ಆಮೇಲೆ ಆ ಪೀಠ, ಪೀಠದ ಫಲಕ ಅಂದ್ರೆ ಮುಂಭಾಗದಲ್ಲಿ, ಮುಂಭಾಗ ನಮ್ಗೆ ಫೇಸಿಂಗ್ ಮುಂಭಾಗದಲ್ಲಿ ಇರುವಂತದಕ್ಕೆ ಅಧರ್ಮಾಭಿಮಾನಿ, ಅಧರ್ಮಾಭಿಮಾನಿಗಳನ್ನ ಇಲ್ಲಿ ಇಟ್ಟುಕೊಳ್ಳೋದು. ಅಧರ್ಮಾಭಿಮಾನಿ ದೇವತೆಗಳನ್ನ ನಿವೃತ್ತಿ ಮತ್ತು ನಿವೃತ್ತಿ ಮತ್ತು ದುರ್ಗಾ ಮತ್ತು ಕಾಮ ಮತ್ತು ರುದ್ರ, ಸೊ ಇವರನ್ನ ಇಟ್ಟುಕೊಳ್ಳೋದು. ಸೊ ಆಮೇಲೆ ಇದು ಹೀಗೆ ಆ ಪೀಠದ ಪೂಜೆ, ಪೀಠದಲ್ಲಿ ಬರುವಂತ ದೇವತೆಗಳನ್ನು ನಮ್ಮ ಒಳಗೆ ಫಸ್ಟ್ ಚಿಂತನೆ ಮಾಡ್ಬೇಕಂತ. ಇಲ್ಲಿ ಚಿಂತನೆ ಮಾಡಿ ಇನ್ನು ಕೆಲವು ದೇವತೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಈ ಪೀಠದಲ್ಲಿ ದೇವತಾಕ್ರಮವನ್ನ ಚಿಂತನೆ ಮಾಡಿ ಆಮೇಲೆ ನಾವು ಆ ನಮ್ಮ ಮುಂದೆ ಇರುವಂತ ವಿಗ್ರಹದಲ್ಲೋ ನಮ್ಮ ಪೀಠದಲ್ಲೋ ಅಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ದೇವತೆಗಳೆಲ್ಲ ಕಾದುಕೊಂಡಿದ್ದಾರೆ ಅಂತ ಒಂದೊಂದು ಇಲ್ಲಿ ಹೇಳಿರುವಂತ ದಿಕ್ಕುಗಳಲ್ಲಿ ನೋಡಿದಂತೆ ಧರ್ಮಾಭಿಮಾನಿ, ಅಧರ್ಮಾಭಿಮಾನಿಗಳು. ಸೊ ಇವರುಗಳನ್ನ ನಾವು ಚಿಂತನೆ ಮಾಡ್ತಾ ಚಿಂತನೆ ಮಾಡಬೇಕು. ಸೊ ಹೀಗೆ ಇವರೆಲ್ಲ ಕಾದುಕೊಂಡಿದ್ದಾರೆ. ಸೊ ಪೀಠ ಪೂಜೆಯಲ್ಲಿ ಇರುವಂತ ದೇವತೆಗಳನ್ನ ಇಲ್ಲಿ ಹೃದಯದಲ್ಲಿ ಚಿಂತನೆ ಮಾಡಬೇಕು ಎಂಬುದು ಒಂದು ಕ್ರಮ. ಇನ್ನೊಂದು ಬರೀ ದಳಗಳಲ್ಲಿ ಇರುವಂತ ಎಂಟು ದಿಕ್ಕಲ್ಲಿ ಇರುವಂತ ದೇವತೆಗಳನ್ನ ಚಿಂತನೆ ಮಾಡಬೇಕು ಅಂತ. ಸೊ ಹೀಗೆ ಇದಕ್ಕೇನು 11th ಪದ್ಯಕ್ಕೇನು ಏನು ವ್ಯತ್ಯಾಸ ಅಂದ್ರೆ, ಇಲ್ಲಿ ಸ್ಥೂಲ ದೇಹದ ಕಾರಣದಿಂದ ಸ್ಥೂಲ ದೇಹದಲ್ಲಿ ಇರುವಂತ ಎಲ್ಲಾ ದೇವತೆಗಳನ್ನು ಹೇಳ್ತಾ ಹೋಗ್ತಾರೆ. ಸೊ ದಿಕ್ಕು ಅಂತ ಹೇಳುವಾಗ ಒಂದೊಂದು ದಿಕ್ಕಲ್ಲಿ ಬರುವಾಗ ಪ್ರಾಣ ಅಪಾನ ವ್ಯಾನ ಉದಾನ ಅದನ್ನು ಹೇಳ್ತಾರೆ. ಸೊ ಹೀಗೆ ನಾವು ಚಿಂತನೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಎಂಬಲ್ಲಿ ಇಲ್ಲಿ ವಿಶಿಷ್ಟನಾಗಿ ಮಧ್ಯ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿದರು ಅಂತ ಹೇಳಿ, ಆ ಕಾದುಕೊಂಡಿದರು ಎಂಬುದಕ್ಕೆ ನೆಕ್ಸ್ಟ್ ಫ್ಯೂ ಪದ್ಯದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಪದ್ಯ ನೀವು ನೋಡಿದಾಗ ಇದೇ ಕಂಟಿನ್ಯೂಷನ್ ಇಂಟ್ರೊಡಕ್ಷನ್ ತರ ಕೊಡ್ತಾರೆ. ನಾಳ ಮಧ್ಯದಲ್ಲಿಪ್ಪ ಹುತ್ಕೀಲಾಲಜದೊಳಗಿಪ್ಪ ಅಷ್ಟದಳ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾಳ ಮಧ್ಯದಲ್ಲಿ, ಸೊ ಅದೇ ನಾಳ ಮಧ್ಯದಲ್ಲಿಪ್ಪ ಹುತ್ಕೀಲಾಲಜದೊಳಗಿಪ್ಪ ಅಷ್ಟದಳದೆ ಹುತ್ಕೀಲ ಅಂದ್ರೆ ಆ ಕರ್ಣಿಕ ಕೆಳಗಡೆ ಆ ಒಂದು ಕೀಲಾಲಜ ಆ ಒಂದು ಸುತ್ತಾ ಇರುವಂತ ಚಕ್ರದಂತೆ ಇರ್ತದ ಅಲ್ಲಿ ಅಷ್ಟದಳದಿ ಕುಲಾಲ ಚಕ್ರದ ತೆರೆದಿ ಚರಿಸುತ್ತ. ಸೊ ಇಲ್ಲಿ ದೇವರು ಏನ್ ಮಾಡ್ತಾರೆ, ಈ ಒಂದು ಮೂಲೇಶನ ವ್ಯಾಪಾರವನ್ನ ಹೇಳ್ತಾ ಇದ್ದಾರೆ. ಮೂಲೇಶ ಅಲ್ಲಿ ಒಂದು ಆ ಪೊಸಿಷನ್ ಎಲ್ಲಿ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಈ ಮೂಲೇಶ ಏನ್ ಮಾಡ್ತಾನೆ, ಹಂಸ ಎಂಬುವ ನಾಮದಿಂದ ಅದರ್ವೈಸ್ ಪರಮಾತ್ಮ ಅಂಬೋ ಪರಮಾತ್ಮ ಜ್ಞಾನಾತ್ಮ ಎರಡು ಇನ್ನು ಎರಡು ರೂಪಗಳು ಪರಮಾತ್ಮ ಜ್ಞಾನಾತ್ಮ ಅಂಬೋ ರೂಪದಿಂದ ಒಂದೊಂದು ಕಡೆನೂ ಸುತ್ತುತ್ತಾ ಇರ್ತಾನೆ ದೇವರು ಅಂತ ಹೇಳ್ತಾರೆ. ಸುತ್ತುತ್ತಾ ಇರ್ತಾನೆ ಅಂದ್ರೆ ಅವನಲ್ಲಿ ಇಟ್ಸ್ ನಾಟ್ ಲೈಕ್ ಅವನು ಸುತ್ತೋದು ಅಂಬೋದು ಅವನಿಗೆ ಲಿಟ್ರಲ್ ಆಗಿ ಅಪ್ಲೈ ಆಗೋದೇ ಇಲ್ಲ, ಅವನಿಗೆಲ್ಲ ಸರ್ವವ್ಯಾಪ್ತ. ಸೊ ಸುತ್ತೋದು ಅಂತ ಇಲ್ಲಿ ಹೇಳೋದು ಏನು ಅಂದ್ರೆ ಒಂದೊಂದು ಪ್ರೇರಣೆ ಒಂದೊಂದು ರೂಪಗಳು ಹುಟ್ಟತ್ತೆ, ಒಂದೊಂದು ಈ ದಳಕ್ಕೆ ಬಂದಾಗ ಒಂದು ರೂಪ ಹುಟ್ಟತ್ತೆ. ಇಲ್ಲಿಂದ ಈ ಮೂಲೇಶ ಹಂಸ ಅಂಬೋ ಹೆಸರಿನಿಂದ ಅಲ್ಲಿ ಒಂದು ತಕೊಂಡು ಅಲ್ಲಿ ಇರುವಂತ ತನ್ನದೇ ರೂಪದಿಂದ ನಾವು ಹೇಗೆ ಭೋಜನ ರಸ ವಿಭಾಗದಲ್ಲಿ ನೋಡಿದ್ದೆವು, ಇಂದ್ರಿಯ ವ್ಯಾಪಾರಕ್ಕಲ್ಲಿ ಹೇಗೆ ನೋಡಿದ್ರು, ಹಾಗೇನೆ ಇಲ್ಲಿಂದ ಒಂದು ರೂಪ ವಿಶೇಷದಿಂದ ಹಂಸ ರೂಪದಿಂದ ಹೋಗಿ ಅಲ್ಲಿ ಅವನು ಆ ಪ್ರೇರಣೆಯನ್ನ ಆ ದೇವತೆಗಳ ಮೂಲ ಕೊಡ್ತಾನೆ. ಅದು ಹೇಗಿರುತ್ತೆ ಅಂತ ಹೇಳ್ತಾನೆ, ಹಂಸ ನಾಮಕನು ಕೀಲಾಲ ಚಕ್ರದ ತೆರದಿ ಆ ಒಂದು ಕೀಲಾ ಅದು ಒಂದು ಸರ್ಕಲ್ ಅವನು ನಮ್ದು ಪಾಟ್ ಮೇಕರ್ ಇಟ್ಕೊಂಡಿರ್ತಾನಲ್ಲ ಆ ಚಕ್ರದಲ್ಲಿ ಅದು ಸುತ್ತಾ ಇರೋವಾಗ ಆ ಒಂದು ದಟ್ ಪಾಟ್ ಆರ್ ವಾಟ್ ಎವರ್ ಇಟ್ ಟೇಕ್ಸ್ ಡೆಫಿನೆಟ್ ಶೇಪ್. ಸೊ ಅದು ಶೇಪ್ ತಾನೇ ಆಗೋದಿಲ್ಲ, ಅವನು ಆ ಒಂದು ಪಾಟ್ ಮೇಕರ್ ಹಿ ಯೂಸಸ್ ಅವನ ಕೈ ಅದೆಲ್ಲ ಯೂಸ್ ಮಾಡಿ ಅದನ್ನು ಮಾಡ್ತಾನೆ. ಹಾಗೇನೆ ಆ ಚಕ್ರದಲ್ಲಿ ಸುತ್ತ ಅದು ಯಾವಾಗ್ಲೂ ಅದು ಕಂಟಿನ್ಯೂಸ್ಲಿ ಸುತ್ತಾ ಇರುತ್ತೆ. ಹಾಗೇನೆ ಇಲ್ಲಿ ಕರ್ಮಗಳು ಆಗಬೇಕಂದ್ರೆ ದೇವರು ಒಂದು ರೂಪದಿಂದ ಸುತ್ತಾ ಅಂದ್ರೆ ನಮ್ಗೆ ಕರ್ಮಗಳು ಪ್ರತಿ ಕ್ಷಣ 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 ಕ್ಷಣಕ್ಕೆ ಆಗ್ತಾ ಇರತ್ತೆ. ಮಾನಸಿಕ ಕರ್ಮ ದೈಹಿಕ ಕರ್ಮ ವಾರ್ಷಿಕ ಏನ್ ಕರ್ಮವೂ ಆಗ್ತಾನೆ ಇರತ್ತೆ. ಸೊ ಕಂಟಿನ್ಯೂಸ್ ಆಗಿ ಅವನು ಪ್ರೇರಣೆ ಕೊಡ್ತಾ ಇರ್ತಾನ. ಕೀಲಾಲ ಚಕ್ರ ತೆರದಿ ಚರಿಸುತ್ತ ಹಂಸನ ಆತ್ಮನು ಕಾಲ ಕಾಲಗಳಲ್ಲಿ ಎಂದೆಸೆ ಪಾಲಕರ ಕೈ ಸೇವೆ ಕೊಡುತ್ತ. ಸೊ ಅದಕ್ಕೆ ಕಾಲ ಅಲ್ಲಿ ಹೇಳಿದಾರಲ್ಲ ಕಾದುಕೊಂಡಿಹರು ಅಂತ ಅಲ್ಲಿ ಹೇಳಿದಾರಲ್ಲ ಹಾಗೆ. ಸೊ ಕಾದುಕೊಂಡಿಹರು ಯಾಕೆ, ಕಾಲ ಕಾಲಗಳಲ್ಲಿ ಯಾವ ಕಾಲದಲ್ಲಿ ಯಾವ ಯಾವ ಪ್ರೇರಣೆಯನ್ನ ದೇವರು ಕೊಡಬೇಕು ಆ ಪ್ರೇರಣೆ ಇವರ ಮೂಲಕವಾಗಿ ಕೊಡ್ತಾರೆ. ಸೊ ದೇವರು ತಮ್ಮ ಮೂಲಕವಾಗಿ ಮಾಡುವಂತ ತಮ್ಮ ಮೂಲಕವಾಗಿ ಮಾಡ್ತಾರಂದ್ರ ಅವರವರ ಆ ಒಂದು ಅವರವರ ಅಂತರ್ಯಾಮಿ ರೂಪದಿಂದ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅದು ಕ್ರಮೇಣ ಮಾಡ್ತಾರೆ. ಎಂದೆಸೆ ಪಾಲಕರು ಅಂದ್ರೆ ಒಂದೇ ಎಂದೆಸೆಯಲ್ಲಿ ಒಂದೇ ದೇವರಿದ್ದಾನೆ ಅಂತಿಲ್ಲ. ಇಂದ್ರ ಇಂದ್ರ ಅಂದ್ರೆ ಇಂದ್ರನ ಕೆಳಗೆ ಇರುವಂತ ಅನೇಕ ದೇವತೆಗಳು. ಸೊ ಹಾಗೆ 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 ಇದು ಚೈನ್ ಫ್ಲೋಸ್. ಸೊ ಹಾಗೆ ಅವನು ಮಾಡುವಂತದಕ್ಕೆ ಹೇಳ್ತಾರೆ ಕಾಲಕಾಲಗಳಲ್ಲಿ ಎಂದೆಸೆ ಪಾಲಕ, ಎಂದೆಸೆ ದಿಕ್ಪಾಲಕರು, ಎಂದೆಸೆ ಅದು ಅದು ವಿವರ ನೆಕ್ಸ್ಟ್ 21st ಪದ್ಯದಿಂದ ಕೊಡ್ತಾ ಬರ್ತಾ ಇರೋದು. ಕಾಲಕಾಲಗಳೇ ಎಂದೆಸೆ ಪಾಲಕರ ಕೈ ಸೇವೆ ಕೊಡುತ್ತಾ, ಸೇವೆ ದೇವರು ಸೇವೆ ಮಾಡ್ತಾರೆ, ಸೇವೆ ಕೊಡುತ್ತಾ ಅಂದ್ರೆ ಸೇವೆ ತಗೊಳ್ತಾನಂತಿಲ್ಲ, ಅವ್ರ ಮೂಲ ತಮ್ಮನ್ನ ಬಳಸ್ತಾರಂತ ಅದೇ ಸೇವೆ. ಅವರುಗಳು ದೇವರಿಗೆ ಅರ್ಪಣೆ ಮಾಡ್ತಾರೆ, ಅವರು ಸೇವೆ ಕೊಡುತ್ತಾ ಕೃಪಾಳು, ಅದನ್ನ ಕೃಪಾಳು ಅಂತ. ಕೃಪಾಳು ಅಂದ್ರೆ ದೇವರು ಎಷ್ಟು ಕೃಪಾಳು ಅಂದ್ರೆ ನಮ್ಗೆ ನಮ್ಗೆ ಕರ್ಮ ಮಾಡಿಸ್ತಾನೆ ಅದು ಒಂದಾದ್ರೆ ಈ ದೇವತೆಗಳ ಕರ್ಮವನ್ನು ನೋಡಿ ದೇವತೆಗಳಿಗೆ ಆ ಒಂದು ಈ ಕರ್ಮ ದೇವತೆಗಳ ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ. ಅಪರೋಕ್ಷ ಆಯ್ತು, ಮೋಕ್ಷ ಸಿದ್ಧ ಆಯ್ತು ಅವ್ರಿಗೆ. ಆದರೂ ಮೋಕ್ಷದಲ್ಲಿ ಆನಂದ ಬರ್ಲಕ್ಕೆ ಅವರು ಸಾಧನೆ ಮಾಡಲೇಬೇಕು. ಸಾಧನೆ ಎಂಬುದು ಆ ಒಂದು ಅಪರೋಕ್ಷ ಆದ ಮೇಲೆ ತಿಳುವಳಿಕೆ ಬರತ್ತ, ಕರ್ಮಗಳ ವಿವೇಕ ಬರತ್ತ. ಸೊ ತಿಳಿದು ಮಾಡುವಂತ ಕರ್ಮ ಅಪರೋಕ್ಷ ಆದ ಮೇಲೆ ಪೂರ್ತಿ ತಿಳಿದು ಇಂಟರ್ನಲೈಸ್ ಮಾಡಿಸಿ ಮಾಡೋದು. ದೇವರು ಮಾಡೋ ವ್ಯಾಪಾರ ನಾವು ಬಾಯಿಂದ ಹೇಳ್ತೀವಿ, ಅವರು ತಿಳಿದು ಮಾಡುವವರು ಅವರು. ಸೊ ಅದಕ್ಕೆ ಅವಕಾಶ ದೇವರು ಕೊಡ್ಬೇಕು. ಅವಕಾಶ ಒಂದು ಅವತಾರ, ಒಂದು ಅರ್ಜುನನ ಅವತಾರನೋ ಒಂದು ಇನ್ನೊಂದು ಅವತಾರವಾದಿ ಅವತಾರ ಹೀಗೆ ಕೊಟ್ರೆ ಹೇಗಾಗೋದು ಅವ್ರ ಸಾಧನೆ. ಸೊ ಅವರಿಗೆ ಎಲ್ಲರ ಒಂದು ಪದವಿಯನ್ನ ಕೊಟ್ಟು ಅವರು ಆ ಪದವಿಗೆ ದೀರ್ಘಕಾಲ ತಪಸ್ಸಿದ್ದು ಅಪರೋಕ್ಷ, ಅಪರೋಕ್ಷ ಆದ ಮೇಲೆ ದೀರ್ಘಕಾಲ ತಪಸ್ಸು, ಆಮೇಲೆ ಉಪದೇಶ ಫ್ರಮ್ ದೇರ್ ಗುರುಗಳು. ಗುರು ಸಂಬಂಧ ಬಿಡೋದೇ ಇಲ್ಲ ಅವ್ರಿಗೆ, ಗುರುಗಳಿಂದ ಉಪದೇಶ ತಕೊಂಡು ಆಮೇಲೆ ಆ ಪದವಿ ಬರುತ್ತೆ. ಪದವಿ ಬಂದ ಮೇಲೆ ದೇವರು ಎಲ್ಲಾ ದೇಹದಲ್ಲಿನೂ ಅವರಿಗೆ ಇಟ್ಟು ಎಷ್ಟು ಜೀವಿಗಳಿದ್ದಾರೆ ಎಲ್ಲರಲ್ಲೂ ಇರ್ತಾನೆ. ಇಟ್ಟು ಅವರ ಮೂಲಕವಾದ ಸಾಧನೆ ಒಂದು ಕಾರ್ಯ ಆಗಬೇಕಂದ್ರೆ ಅವ್ರಿಗೆ ಎಷ್ಟು ದೇವತೆಗಳು ಬರುವಂತ ಪುಣ್ಯ ಅಷ್ಟು ಬರುತ್ತೆ. ಅದಕ್ಕೆ ಉಪಕಾರ ಮಾಡಿ ಕೊಡ್ತಾನೆ ದೇವರು. ಇಡದೇ ಇದ್ರೆ ಒಂದು ಸೆಲೆಕ್ಟಿವ್ ಒಳ್ಳೆ ಜೀವರಲ್ಲಿ ಮಾತ್ರ ಇರೋದು, ಇನ್ನೊಂದಲ್ಲಿ ಇರೋದಿಲ್ಲ. ಅವ್ರಿಗೆ ಪ್ರೇರಣೆ ದೇವರು ಯಾಕೆ ಪ್ರೇರಣೆ ಅವ್ರಿಗೆ ಕೊಡಬೇಕು, ಡೈರೆಕ್ಟ್ ಆಗಿ ಕೊಡ್ಬೋದು, ಹಾಗೆ ಮಾಡೋದಿಲ್ಲ. ಅವರ ಮೂಲಕವೇ ಮಾಡಿಸ್ತಾನೆ, ಅವ್ರಿಗೆ ಅನುಗುಣವಾಗಿ ಅವ್ರ ಕರ್ಮಕ್ಕೆ ಅನುಗುಣವಾಗಿ ಮಾಡ್ತಾನೆ. ಅದಕ್ಕೆ ಕೃಪಾಳು ಅಂತ ಹೇಳ್ತಾರೆ. ಸೇವೆ ಕೊಡುತ್ತಾ ಕೃಪಾಳ ಅವರ ಅಭಿಲಾಷೆಗಳ ಪೂರೈಸಿ, ಅವರ ಅಭಿಲಾಷೆಗಳನ್ನ ಪೂರೈಸ್ತಾನೆ ಅಂತ. ಅವರ ಅಭಿಲಾಷೆಗಳ ಪೂರೈಸುತ್ತಾ ಅಂದ್ರೆ ನಮ್ಮ ಅಭಿಲಾಷೆನೂ ಏನೋ ಇರ್ತದೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಆಗತ್ತ ಅದು. ಅದು ಒಂದು ಅಲ್ಪ. ಅದು ಅವರ ಅಭಿಲಾಷೆ ಅಂದ್ರೆ ದೇವತೆಗಳ ಅಭಿಲಾಷೆ. ದೇವತೆ ಒಬ್ಬೊಬ್ಬರಾಗ ತಕೊಳ್ಳ, ಅವ್ರಿಗೆ ದೇವರಿಗೆ ಸೇವೆ ಮಾಡಬೇಕು. ನಮಗೆ ಇರುತ್ತ ಒಂದು ಪೂಜೆ ಮಾಡಬೇಕು, ಅದು ಮಾಡಬೇಕು, ಹಬ್ಬ ಬಂದ್ರೆ ಏನಾದ್ರು ಮಾಡಬೇಕು, ನಮಗೇನೋ ಇರುತ್ತೆ. ಅದು ವಿ ಗೆಟ್ ಜಾಯ್ ಔಟ್ ಆಫ್ ಇಟ್. ನಮಗೆ ಇರೋವಾಗ ಚೆಂದಾಗ ತಿಳಿದವರಿಗೆ ಎಷ್ಟು ಸಂತೋಷ, ಎಷ್ಟು ದ ಅಮೌಂಟ್ ಆಫ್ ಜಾಯ್. ಸೊ ದೇವರಿಗೆ ಸೇವೆ ಮಾಡಬೇಕು ಎಂಬುದೇ ಅವ್ರಿಗೆ ಇರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಅವ್ರದ್ದು ಮಾತ್ರ ಅಲ್ಲ, ಮುಖ್ಯ ಪ್ರಾಣರದ್ದು ಅದೇ ತಾನೆ. ದೇವರ ಸೇವೆ ಮಾಡ್ಲಿಕ್ಕೆ ಅವತಾರ ಅವ್ರದ್ದು, ದೇವರ ಸೇವೆ ಅವ್ರಿಗೆ ಆಗ್ಬೇಕು. ಅವರನ್ನ ಬಿಟ್ರೆ ಲಕ್ಷ್ಮೀ ದೇವಿ ತಗೊಂಡ್ರೆ ದೇವರ ಅವ್ರಿಗೆ ನಾರಾಯಣನ ರೂಪ, ತನ್ನ ಪತಿಯ ಆ ರೂಪ, ವೈಭವ ಅದೆಲ್ಲ ನೋಡಬೇಕು ಅಂತ ಲಕ್ಷ್ಮಿಯ ಇಚ್ಛೆ ಅಂತಿರತ್ತೆ. ಸೊ ಭಕ್ತರ ಇಚ್ಛೆಯನ್ನ ಪೂರೈಸ್ತಾ, ನಮ್ಮಂತವರಲ್ಲ ಲಕ್ಷ್ಮೀ ಮುಂತಾದವರ ಇಚ್ಛೆಯನ್ನ ಪೂರೈಸ್ತಾ. ಅದಕ್ಕೆ ಹೇಳ್ತಾರೆ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ, ಪೂರೈಸಿ ಅವರ ಅಭಿಲಾಷೆಗಳನ್ನ ಪೂರೈಸಿ ಅವರನ್ನ ಮಾಡಿಸಿ ಕೊಡುತ್ತಿಪ್ಪ. ಏನು ಕೊಡ್ತಾನೆ ಇಲ್ಲಿ ಬರುವಂತ ರೂಪ ವಿಶೇಷ ಎಲ್ಲ, ಮೋಕ್ಷದಲ್ಲಿ ಆನಂದ ಕೊಡುತ್ತಿಪ್ಪ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ ಕೃಷ್ಣ ಅರ್ಪಣ ಮಸ್ತು ಇದೆ. ಇದು ನೆಕ್ಸ್ಟ್ ಪದ್ಯಗಳಲ್ಲಿ ನೋಡೋಣ.